ಪ್ರಹ್ಲಾದರಾಜರ ಪರೀಕ್ಷೆ ನಡೆಯುತ್ತದೆ. ಇಡೀ ಜಗತ್ತನ್ನು ಪರೀಕ್ಷೆ ಮಾಡುವವರು, ಅವರದು ಪರೀಕ್ಷೆ ಮಾಡುವವ ಹಿರಣ್ಯಕಶಿಪ. ಈಗ ತಾನೇ ಪರೀಕ್ಷೆ ಮಾಡಿ ಫೇಲ್ ಆದ ಕ್ಯಾಂಡಿಡೇಟ್ ಅವ. ಸನಕಾದಿಗಳು ಬಂದಾಗ ಅವನು ಪರೀಕ್ಷೆ ಮಾಡಿದವ, ಮಾಡಿ ಏನು ಅನರ್ಥ ಆಯಿತು, ಮೇಲಿನಿಂದ ಕೆಳಗೆ ಬಿದ್ದ. ಈಗ ಪರೀಕ್ಷೆ ಮಾಡಿದ ಮಾಡಿಸಿಕೊಂಡವ ಪಾಸೋ ಫೈಲೋ ತೀರ್ಮಾನ ಆಗಬೇಕಲ್ಲ, ಪರೀಕ್ಷೆ ಮಾಡಿದವ ಫೇಲ್ ಆದ್ದು ಎಲ್ಲಿಯಾದರೂ ಉಂಟಾ? ಹಿರಣ್ಯಕಶಿಪು ಸನಕಾದಿಗಳನ್ನು ಒಳಗೆ ಬಿಡಲಿಲ್ಲ, ಯಾರು ಇವರು ಅಂತ ಪರೀಕ್ಷೆ ಮಾಡಿದ, ಅದರ ಫಲಶ್ರುತಿ ಏನು? ಕೆಳಗೆ ಬಿದ್ದದ್ದು. ದೊಡ್ಡವರನ್ನು ಪರೀಕ್ಷೆ ಮಾಡಿದರೆ ಏನಾಗುತ್ತೆ ಅಂತ ಈಗ ತಾನೇ ಅನುಭವಿಸಿರತಕ್ಕಂತಹದ್ದು. ಮತ್ತೆ ಪುನಃ ಪರೀಕ್ಷೆ ಮಾಡಿದ್ದಾನೆ ಪ್ರಹ್ಲಾದರಾಜರನ್ನು, ಭಾಗವತೋತ್ತಮರನ್ನು ಪರೀಕ್ಷೆ ಮಾಡಲಿಕ್ಕೆ ತೊಡಗಿದ. ಏನಾಗಬೇಕು ಅವನ ಸ್ಥಿತಿ? ಮುಗೀತು ಅಂತ ಅರ್ಥ. ಒಂದಲ್ಲ ಎರಡು ಸಲ, ಎಷ್ಟು ಸಲ ಪರೀಕ್ಷೆ ಮಾಡುವುದು? ಪರೀಕ್ಷೆ ಒಂದು ಸಲ ಮಾಡಬೇಕು ಸಂಶಯ ಪಿಶಾಚಿ ಪರಿಹಾರಕ್ಕೋಸ್ಕರ. ಯಾವತ್ತೂ ಪರೀಕ್ಷೆ ಅಂದ್ರೆ ಅದು ರೋಗ ಅಂತ. ಪ್ರಹ್ಲಾದನನ್ನು ಪರೀಕ್ಷೆ ಮಾಡ್ತಾನೆ ಹಿರಣ್ಯಕಶಿಪು. ಪ್ರಹ್ಲಾದ ಒಳ್ಳೆಯ ಉತ್ತರ ಕೊಡ್ತಾನೆ, ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗುವುದಿಲ್ಲ. ಹೀಗಾಗಿ ಪರೀಕ್ಷೆ ಅಂದ್ರೆ ಎಂಥದು? ಗುರುಗಳು ಹೇಳಿಕೊಟ್ಟದ್ದನ್ನು ಹೇಳಿಕೊಡೋದು, ಇದು ಅಲ್ಲ. ಹಿರಣ್ಯಕಶಿಪು ಯಾವ ಅಧ್ಯಾಪಕರನ್ನು ವ್ಯವಸ್ಥೆ ಮಾಡಿದ, ಅವರು ಹೇಳಿಕೊಟ್ಟದ್ದನ್ನು ಹೇಳಿಕೊಟ್ಟದ್ದಲ್ಲ. ಅವರಿಗೆ ಗೊತ್ತಿಲ್ಲ ಪಾಪ ಈ ವಿಷಯ, ಅವರಿಗೆ ವಿರುದ್ಧವಾದದ್ದು. ಹಿರಣ್ಯಕಶಿಪುವಿಗೆ ಸಮ್ಮತವಾಗದೇ ಇದ್ದ ವಿಷಯವನ್ನು ಮಂಡಿಸಿದ ಪ್ರಹ್ಲಾದ. ಆದರೆ ಹಿರಣ್ಯಕಶಿಪುವಿಗೆ ಇಷ್ಟ ಆಗದೇ ಇರಬಹುದು, ಆದರೆ ಅದರಲ್ಲಿ ಮತ್ತೊಬ್ಬ ಇದ್ದಾನೆ ಜಯ, ಅವನಿಗೆ ಇಷ್ಟವಾದ್ದು. ಯಾಕೆಂದ್ರೆ ಅವನು ದ್ವಾರದಲ್ಲಿ ಪ್ರವೇಶ ಕೊಡಬೇಕಾಗಿದ್ರೆ ಈ ವಿಷಯ ಬೇಕೇ ಬೇಕು. ಅವನಿಗೆ ನೆನಪಿಸ್ತಾನೆ, ನೋಡಪ್ಪ ಯಾರನ್ನು ವೈಕುಂಠದ ಒಳಗೆ ಬಿಡಬೇಕು ನಿನಗೆ ಗೊತ್ತಿರಲಿಲ್ಲಲ್ವಾ, ಇನ್ನಾದರೂ ನೆನಪಿಟ್ಟುಕೋ, ಇಷ್ಟು ಯಾರಲ್ಲಿದೆ ಭಕ್ತಿಶ್ಚೇತ್ ನವಲಕ್ಷಣ, ಇವರನ್ನು ವೈಕುಂಠ ದ್ವಾರದಲ್ಲಿ ನೀನು ಒಳಗೆ ಬಿಡಬೇಕು. ಇದು ಯಾರಿಗಿಲ್ಲ ಅವರನ್ನು ಬಿಡಬಾರದು. ಸನಕಾದಿಗಳಿಗೆ ಅತ್ಯುತ್ತಮವಾದ ಈ ಒಂಬತ್ತು ವಿಧವಾದ ಭಕ್ತಿಯ ಪ್ರಭೇದಗಳು, ಭಕ್ತಿಯ ಲಕ್ಷಣಗಳು, ಭಕ್ತಿಯ ಜ್ಞಾಪಕಗಳು ಅವರಲ್ಲಿ ತುಂಬಿ ತುಳುಕಿತ್ತು. ಆದ್ದರಿಂದ ಅವರನ್ನು ನೀನು ಬಿಡಬೇಕಾಗಿತ್ತು. ಇನ್ನು ಮುಂದೆ ಹಾಗೆ ಮಾಡಬೇಡ, ವೈಕುಂಠದಲ್ಲಿ ದಾರದಲ್ಲಿ ನಿಂತು ದಾರಪಾಲಕನಾಗಿ ತಡೆಯಬೇಡ ಅಯೋಗ್ಯರನ್ನು, ಯೋಗ್ಯರನ್ನು ಮಾತ್ರ ನೀನು ಒಳಗೆ ಬಿಡಬೇಕಾದ್ದು, ಅಯೋಗ್ಯರನ್ನು ತಡೆಯಲೇಬೇಕಾಗಿರತಕ್ಕಂಥದ್ದು ಅಂತ ಜಯನಿಗೆ ನೆನಪಿಸ್ತಾನೆ. ಎಷ್ಟೋ ವಿಷಯ ಇರಬಹುದಿತ್ತು, ಇದೇ ವಿಷಯ ಹೇಳಲಿಕ್ಕೆ ಏನು ಕಾರಣ ಅಂತಂದ್ರೆ ಅವನು ಜಾರಿ ಬಿದ್ದಲ್ಲಿ ತಿದ್ದುಪಡಿ ಮಾಡಿದ್ದು. ಆದ್ದರಿಂದ ಇದು ಪರೀಕ್ಷೆ ಅಲ್ಲ, ಇದು ಪರಿತಃ ಈಕ್ಷ. ಅಪ್ಪ ಇದನ್ನು ಸುತ್ತ ನೀನು ಚಿಂತನೆ ಮಾಡಬೇಕಾದ್ದು. ನಿನ್ನ ಸುತ್ತಮುತ್ತ ಜೀವನದುದ್ದಕ್ಕೆ ರಾತ್ರಿ ಹಗಲು ನೀನು ಈಕ್ಷಣೆ ಮಾಡಬೇಕಾಗಿರತಕ್ಕಂತಹ ಅಂಶ ಅಂತ ಆ ಜಯನಿಗೆ, ತಂದೆಯ ಒಳಗೆ ಇರತಕ್ಕಂತಹ ಒಬ್ಬ ಸಾತ್ವಿಕ ಜೀವನಿಗೆ ಇದನ್ನು ಎಚ್ಚರಿಸ್ತಾನೆ. ಹೇಳ್ತಾನೆ ಒಂಬತ್ತು ರೀತಿಯಾದ ಸಾಧನ ಮಜಲಗಳು ಭಕ್ತಿ ಬರಬೇಕಾಗಿದ್ರೆ ಒಂಬತ್ತು ಅಂಶಗಳಿರಬೇಕು. 9-point program ಒಂಬತ್ತು ಇದ್ರೆ ಭಕ್ತಿ ಅದರಲ್ಲಿ ಬರಲಿಕ್ಕೆ ಸಾಧ್ಯ ಅಂತ. ಶ್ರವಣ ಇಲ್ಲದೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ತನ್ನಷ್ಟಕ್ಕೆ ಏ ಪಾಠ ಪ್ರವಚನ ಅದೆಲ್ಲ ಬೇಡ್ರಿ, ನನಗೆ ಭಕ್ತಿ ಉಂಟು ಅಂದ್ರೆ ಅದು ಟೊಳ್ಳು ಅಂತ ಅರ್ಥ. ಒಂದೋ ಈ ಜನ್ಮದಲ್ಲಿ, ಒಂದೋ ಜನ್ಮಾಂತರದಲ್ಲಿ, ಒಂದೋ ಈ ಗುರುಗಳು, ಒಂದೋ ಒಳಗಿದ್ದ ಗುರುಗಳು ಯಾರಾದರೂ ಶ್ರವಣ ಮಾಡಿಸದೆ ಹೋದ್ರೆ ಅಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಣಿರ್ಲಿ ಗಂಡಿರ್ಲಿ ಯಾರೇ ಇರಲಿ, ಅವರಿಗೆ ಶ್ರವಣ ಆಗದೆ, ದೇವರ ಬಗ್ಗೆ ಮನನ ಆಗದೆ, ಧ್ಯಾನ ಆಗದೆ, ದೇವರ ದರ್ಶನ ಆಗದೆ ಗತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶ್ರವಣ ಎಂಬಂತಹದ್ದು ಅದು ಬೇಕೇ ಬೇಕು. ಶ್ರವಣ ಇಲ್ಲದೆ ದೇವರ ಹತ್ರ ಹೋಗ್ಲಿಕ್ಕಾಗುವುದಿಲ್ಲ, ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಗೆ ಮುಖ್ಯವಾದ ಸಾಧನ ಶ್ರವಣ ಅಥವಾ ಕೀರ್ತನ. ಅದಕ್ಕೆ ಆಚಾರ್ಯರು ಹೇಳಿದ್ದು ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 2ನೇ ಪಾದ ಭಕ್ತಿಪಾದ ಅಂತ. ಆ ಭಕ್ತಿಪಾದಕ್ಕೆ ಅವತಾರಿಕೆ ಕೊಡುವಾಗ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ ಅಂತ ಹೇಳ್ತಾರೆ. ಭಕ್ತಿಯನ್ನು ಎಲ್ಲಿಯೂ ಹೇಳಲಿಕ್ಕಾಗುವುದಿಲ್ಲ, ಭಕ್ತಿಪಾದ ಅಂತ ಕರೆಯುವುದು. ಭಕ್ತಿಯಲ್ಲಿ ಹೇಳ್ತಾರೆ ಅಲ್ಲಿ, ಅಂದ್ರೆ ಭಕ್ತಿಪಾದ ಅಂದ್ರೆ ಭಕ್ತಿ ಬರಲಿಕ್ಕೆ ಬೇಕಾಗಿರತಕ್ಕಂತಹ ವಿಷಯವನ್ನೇ ಹೇಳ್ತಾರೆ, ಭಗವಂತನ ಮಹಿಮೆಯನ್ನೇ ಹೇಳ್ತಾರೆ. ಆ ಮಹಿಮೆಯನ್ನು ನಾವು ಕೇಳಿದರೆ, ಮನನೆ ಮಾಡಿದರೆ, ನಿರಂತರ ಚಿಂತನೆ ಮಾಡಿದರೆ ದೇವರಲ್ಲಿ ಭಕ್ತಿ ದಿನದಿಂದ ದಿನಕ್ಕೆ ದೃಢ ಆಗ್ತಾ ಬರ್ತದೆ. ಆದ್ದರಿಂದ ಶ್ರವಣ ಅದು ಬೇಕೇ ಬೇಕು. ಭಕ್ತಿಗೆ ಪೂರಕವಾದ ಮೊದಲನೆಯ ಮೆಟ್ಲು ಅದು ಶ್ರವಣ ಅಂತ. ಶ್ರವಣ ಇಲ್ಲ, ಶ್ರವಣ ಆಯಿತು ಅಂತಂದ್ರೆ ಭಕ್ತಿಯಿಂದ ಚ್ಯುತನಾಗಿ ಬಿಡ್ತಾನೆ, ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಶ್ರವಣ ಎಂಬಂತಹದ್ದು ಮುಖ್ಯವಾದ ಅಂಗ. ಆದರೆ ಒಂದು ಮಾತು ಸತ್ಯ, ಶ್ರವಣ ಅಂದ್ರೆ ಅವರಿಗೇನು ಬರುತ್ತೆ ಅಂತ ಏನು ಹೊಸ ವಿಷಯ ಹೇಳಿದ್ರು, ಇದಲ್ಲ ಶ್ರವಣ. ಭಕ್ತಿಯಿಂದ ಮಾಡುವ ಶ್ರವಣ, ಅದರಿಂದ ಮತ್ತೆ ಭಕ್ತಿ. ಭಕ್ತಿ ಇದ್ದು ಕೇಳಬೇಕು, ಕೇಳಿದ ಮೇಲೆ ಆ ಭಕ್ತಿ ಜಾಸ್ತಿ ಆಗಬೇಕು, ಇದು ಶ್ರವಣ ಅಂತ. ನಮಗೇನ ಅಂತಂದ್ರೆ ಶ್ರವಣದಲ್ಲಿ ಮುಖ್ಯವಾದ ಅಂಶ ಭಾರೀ ಭಕ್ತಿಯಿಂದ ಆದರದಿಂದ ನಾವು ಕೇಳೋದು. ಭಕ್ತಿಯಿಂದ ಕೇಳಬೇಕು, ಕೇಳಿದ ಮೇಲೆ ಭಕ್ತಿ ಜಾಸ್ತಿ ಆಗಬೇಕು. ಅಲ್ರಿ, ಭಕ್ತಿ ಮೊದಲೋ ಶ್ರವಣ ಮೊದಲೋ ಅಂತ ಪ್ರಶ್ನೆ ಕೇಳಿದ್ರೆ ಎರಡೂ ಹೌದು. ಭಕ್ತಿಗಿಂತ ಮುಂಚೆ ಶ್ರವಣ ಇರಬೇಕು, ಶ್ರವಣಕ್ಕಿಂತ ಮುಂಚೆ ಭಕ್ತಿ ಇರಬೇಕು. ಎರಡೂ ಒಟ್ಟೊಟ್ಟಿಗೆ ಬೆಳೀತಾ ಹೋಗ್ಬೇಕು. ಯಾವುದು ಮೊದಲು ಯಾವುದು ಮತ್ತೆ ಅಂತಂದ್ರೆ ಸ್ವಲ್ಪ ಭಕ್ತಿ ಸ್ವಲ್ಪ ಶ್ರವಣ, ಇನ್ನು ಸ್ವಲ್ಪ ಭಕ್ತಿ ಜಾಸ್ತಿ ಆಯಿತು ಮತ್ತೆ ಶ್ರವಣ ಜಾಸ್ತಿ ಆಗಬೇಕು. ಹೀಗೆ ಭಕ್ತಿಗೆ ಪೂರಕವಾಗಿರತಕ್ಕಂಥದ್ದು ಶ್ರವಣಾದಿ ಅಂಗಗಳು, ಮೆಟ್ಟಲುಗಳು ಒಂದರಿಂದ ಒಂದು ನಮ್ಮನ್ನು ಎತ್ತರಕ್ಕೆ ಎತ್ತರಕ್ಕೆ ಎಳ್ಕೊಂಡು ಹೋಗುವಂತಹದ್ದು. ಎಷ್ಟೆಷ್ಟು ನಾವು ಕೇಳ್ತೇವೆ ಅಷ್ಟಷ್ಟು ಭಕ್ತಿ. ನೀವು ನೋಡಿ ಬ್ರಹ್ಮದೇವರು, ಅದು ಮೊದಲು ತೇನೇ ಬ್ರಹ್ಮ ಹೃದಯ ಆದಿ ಕವಿ ಭಾಗವತ ಹೇಳುವುದೇ ಹಾಗೆ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದರು, ಮಾಡಿ ಮಾಡಿದ ಮೊದಲನೇ ಕೆಲಸ ಏನು? ದೇವರು ಪಾಠ ಹೇಳಿದ, ಎಂಟು ಕಿವಿಗೆ ಪ್ರವಚನ ಮಾಡಿದ ನಾಲ್ಕು ಮೊರೆಯವನಿಗೆ. ತೇನೇ ಬ್ರಹ್ಮ ಹೃದಯ ಆದಿ ಕವಿಯೇ ಅಂತ ಹೃದಯ ಅಂತ ಹೇಳ್ತಾನೆ ದೇವರು. ಅಂದ್ರೆ ಪ್ರೀತಿಯಿಂದ ಭಕ್ತಿ ಬರುವ ಹಾಗೆ ಶ್ರವಣ ಮಾಡಿಸಿದ ಬ್ರಹ್ಮದೇವರು. ಪ್ರೀತಿಯಿಂದ ಅದನ್ನು ತೇನೆ ಅದನ್ನು ಮತ್ತೆ ಬೆಳೆಸಿಕೊಂಡ್ರು, ಅಭಿವೃದ್ಧಿ ಮಾಡಿಕೊಂಡ್ರು. ಹಾಗಾಗಿ ಶ್ರವಣ ಇದು ಪ್ರಧಾನವಾದ ಅಂಗ. ಭಗವಂತ ಸೃಷ್ಟಿ ಮಾಡಿ ಮೊಟ್ಟ ಮೊದಲು ತೋರಿಸಿದ ಪ್ರಕ್ರಿಯೆನೇ ಶ್ರವಣ ಅಂತ. ಅದು ಬಿಟ್ಟು ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಬ್ಬ ಸಾಧಕನಿಗೆ ಸಾಧಕ ಅಂತಾಗಬೇಕಾದ್ರೆ ಶ್ರವಣ ಇದು ಅತ್ಯಗತ್ಯವಾಗಿ ಬೇಕಾಗಿರತಕ್ಕಂಥದ್ದು, ಪ್ರತಿಯೊಬ್ಬರೂ ಕೇಳಬೇಕಾಗಿರತಕ್ಕಂಥದ್ದು. ಅದು ಉದಾಹರಣೆ ಹೇಳ್ತಾರೆ ಶ್ರವಣಂ ಅಂತ. ಇಲ್ಲಿ ಬಂದಿರತಕ್ಕಂತಹ ಪಾತ್ರಗಳು ಯಾವುದೇ ನೀವು ನೋಡಿ, ನಾರದರಿರ್ಬೋದು, ಅವರು ಹೇಳ್ತಾರೆ ನಾನು ಕೇಳಿದ್ದೇನೆ ಅಂತ. ಸನ್ಯಾಸಿಗಳ ಒಕ್ಕೂಟೆಯಲ್ಲಿ ಸೇರಿತ್ತು, ಅಲ್ಲಿ ಮಾಡಿದ ಕೆಲಸ ಏನು ಅಂತಂದ್ರೆ ಶ್ರವಣ, ದೇವರ ಮಹಿಮೆಯನ್ನು ನಾನು ಕಿವಿ ತುಂಬಾ ನಾನು ಕೇಳಿದ್ದೇನೆ ಅಂತ. ಹೀಗಾಗಿ ಇಡೀ ಭಾಗವತ ನಾವು ನಮ್ಮನ್ನು ಭಾಗವತ ಮಯರನ್ನಾಗಿ ಮಾಡಬೇಕಾಗಿದ್ರೆ ಶ್ರವಣದ ಮಹತ್ವವನ್ನು ಒತ್ತುಕೊಟ್ಟು ನಮಗೆ ವಿವರಿಸಿದೆ. ಅದಕ್ಕೆ ದೇವರು ನೋಡಿ ಪ್ರತಿಯೊಬ್ಬನಿಗೂ ಕೊಟ್ಟಿರತಕ್ಕಂಥದ್ದು ಎರಡು ಕಿವಿ. ಯಾಕೆ ಎರಡು ಕಿವಿ ಕೊಟ್ಟಿದ್ದಾನೆ ಅಂತಂದ್ರೆ, ದೇವರನ್ನು ಕೇಳಲಿಕ್ಕೆ, ನಮಗಿಂತ ಭಿನ್ನನಾದ ಭಗವಂತನನ್ನು ಕೇಳಲಿಕ್ಕೋಸ್ಕರ ಈ ಎರಡು ಕಿವಿಗಳನ್ನು ಕೊಟ್ಟದ್ದು. ಸೃಷ್ಟಿ ಮಾಡಿದ ದೇವರನ್ನೇ ಇದರಿಂದ ಕೇಳಲಿಲ್ಲ ಅಂತಂದ್ರೆ ಕೊಟ್ಟ ಶ್ರವಣ ಅದು ವ್ಯರ್ಥ ಆಗುತ್ತೆ ಅಂತ. ಅದರಿಂದ ಈ ಶ್ರುತಿ ಇದು ಸಾರ್ಥಕ ಆಗಬೇಕಾದ್ರೆ, ಈ ಶ್ರವಣ ಎರಡು ಇದ್ದದ್ದು ಸಾರ್ಥಕ ಆಗಬೇಕಾದ್ರೆ ಈ ಶ್ರವಣ ಅದು ಆಗಬೇಕು. ಈ ಶ್ರವಣ ಇಲ್ಲದೆ ಹೋದರೆ ಈ ಶ್ರವಣ ಅದು ವ್ಯರ್ಥ ಆಗುತ್ತೆ. ಅದರಿಂದ ಶ್ರವಣಂ ವಿಷ್ಣೋ ಶ್ರವಣಂ ಅದು ಮುಖ್ಯವಾಗಿರತಕ್ಕಂತಹ ಅಂಶ ಅಂತ. ಇದನ್ನು ಪ್ರಹ್ಲಾದ ಹೇಳುವುದು ಮಾತ್ರ ಅಲ್ಲ, ಈ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಅವನು ಕೇಳಿದ್ದಾನೆ, ಕೇಳಿದ್ದನ್ನು ಕೇಳಿಸಿದ್ದಾನೆ, ಇದು ಮುಖ್ಯ ಅಂಗ, ಆದ್ದರಿಂದಲೇ ಅದನ್ನು ಬಿಡ್ಲಿಲ್ಲ ಅಂತ. ಶ್ರವಣಂ ಕೇಳಿದ್ದಾನೆ, ಕೇಳಿದ್ದನ್ನು ನೆನಪಿಟ್ಟುಕೊಂಡು ಕೀರ್ತನಂ, ನಾವು ಸಂಕೋಚ ಇಲ್ಲದೆ ಯಾವುದೇ ಒಂದು ಲಜ್ಜೆ ಇಲ್ಲದೆ ಕೀರ್ತನೆ ಮಾಡಬೇಕು, ಸಂಕೀರ್ತನೆ ಮಾಡಬೇಕು. ಸಂಕೀರ್ತನೆ ಅಂದ್ರೆ ಹಾಡು ಅಂತಲೇ ಅದರ ಅರ್ಥ ಏನಲ್ಲ, ಭಗವಂತನ ಬಗ್ಗೆ ಬಾಯಿ ತುಂಬ ಹೇಳುವಂತಹದ್ದು ಕೀರ್ತನೆ. ಶ್ರವಣಂ ಕೀರ್ತನಂ ವಿಷ್ಣೋಹ, ಕೇಳಬೇಕು, ಕೇಳಿದ್ದನ್ನೇ ಹೇಳಬೇಕು. ಮೈಕೆ ಹೇಳಿತು ನನಗೆ ಕೇಳಲಿಕ್ಕಾಗೋಲ್ಲ ಅಂತ, ಸುಸ್ತಾಯ್ತು ಅದಕ್ಕೆ ಕೇಳಿ ಕೇಳಿ. ಕೀರ್ತನಂ ವಿಷ್ಣೋಹ ಸ್ಮರಣಂ, ಈ ಶ್ರವಣ ಕೀರ್ತನ ಈ ಎರಡರದ್ದೇ ಪದಶ್ರುತಿ ಸ್ಮರಣೆ. ನಾವು ಕೇಳಿದ್ರೆ ನೆನಪುಳಿಯುತ್ತದೆ, ಕೆಲವೊಂದರ ಕೇಳಿದ್ದು ಮರೆತು ಹೋಗುತ್ತೆ, ಇನ್ನೊಬ್ಬರಿಗೆ ಹೇಳಿದ್ರೆ ಅದು ಚೆನ್ನಾಗಿ ನೆನಪುಳಿಯುತ್ತದೆ. ಹಾಗಾಗಿ ಶ್ರವಣ ಕೀರ್ತನೆ ಇದರ ಫಲಶ್ರುತಿ ಅದು ಸ್ಮರಣೆ. ಶ್ರವಣ ಆಯಿತು, ಕೀರ್ತನೆ ಆಯಿತು, ದೇವರನ್ನು ಸ್ಮರಣೆ ಮಾಡಿದರೆ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ. ಪಾದ ಸೇವನ ಅಂದರೆ ಎರಡು ರೀತಿಯಾದ ಪಾದ ಸೇವನೆ. ಭಗವಂತ ನಮಗಂತೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ, ಅವನ ಪಾದ ಹಿಡಿಯುವುದು ಎಲ್ಲಿಂದ. ಪಾದ ಎರಡು ರೀತಿ, ಅವನ ಅರ್ಚಾ ಪ್ರತಿಮೆಗಳು ಅದರ ಪಾದ ಹಿಡಿಯುವುದು, ಅಥವಾ ಭೂತೇಶು ಭೂತೇಶು ಎಲ್ಲ ಜೀವರಾಶಿಗಳಲ್ಲಿ ಬಿಂಬನಾಗಿ ನಿಂತ ಭಗವಂತ ಅವನಿಗೆ ಆವರಕವಾಗಿರತಕ್ಕಂತಹ ಶರೀರ ಅದರಲ್ಲಿ ಪಾದವನ್ನು ಹಿಡಿಯುವಂತಹದ್ದು, ಮಹಾತ್ಮರ ಪಾದ ಹಿಡಿಯುವಂತಹದ್ದು. ಅದನ್ನು ಮುಂದೆ ಪ್ರಹ್ಲಾದ ಹೇಳ್ತಾನೆ, ಮೈಯ ಸಹ ಪಾದ ರಜೋಭಿಷೇಕಾತ್ ವಿನಾ ಅಂತ ಹೇಳ್ತಾನೆ. ಅದರಿಂದ ಅದೊಂದು ಪಾದ ಸೇವನೆ. ಇನ್ನೊಂದು ಪಾದ ಸೇವನೆ ಇದೆ, ಅದು ಏನು ಅಂದರೆ ದೊಡ್ಡವರು ಚಿಂತನೆ ಮಾಡಿ ಕೊಟ್ಟಿರತಕ್ಕಂತಹ ಒಂದು ಪಾದ. ಪಾದ ಅಂದರೆ ಗ್ರಂಥಗಳು, ಶಬ್ದಗಳ ಸಮುದಾಯ ಪಾದಗಳು, ಅದರ ಸೇವನೆ ಮಾಡುವಂತಹದ್ದು, ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹದ್ದು, ಅದು ಒಂದು ರೀತಿಯಾಗಿರತಕ್ಕಂತಹ ಪಾದ ಸೇವನೆ. ಅದಕ್ಕೆ ನಮ್ಮ ಹಿರಿಯರು ಹೇಳುವಾಗ ಅದನ್ನು ಗ್ರಂಥ ಅಂತ ಹೇಳದೆ ಅದರಲ್ಲಿ ದೇವರ ವಿಶೇಷವಾದ ಸನ್ನಿಧಾನ. ಶ್ರೀಮದ್ ಭಾಗವತ ಅಂದ್ರೆ ಅದು ಗ್ರಂಥ ಅಲ್ಲ, ವೇದವ್ಯಾಸದೇವರೇ ಅಲ್ಲಿದ್ದಾರೆ, ಶ್ರೀಕೃಷ್ಣನೇ ಸಾಕ್ಷಾತ್ತಾಗಿ ನೆಲೆಸಿದ್ದಾನೆ ಅಂತ ಹೇಳ್ತಾರೆ. ಸರ್ವಮೂಲ ಗ್ರಂಥ ಅಂದ್ರೆ ಬರೀ ಅಕ್ಷರ ಅಲ್ಲ ಅದು, ಅದರಲ್ಲಿ ಮಧ್ವಾಚಾರ್ಯರೇ ಸನ್ನಿಹಿತರಾಗಿದ್ದಾರೆ. ರೂಪಂ ಅನ್ಯದಿವ ಧನ್ಯಮಾತ್ಮನಃ ಅಂತ ಹೇಳ್ತಾರೆ. ಸರ್ವಮೂಲ ಗ್ರಂಥಗಳು ಅಂದ್ರೆ ಪಾದಗಳು, ಪದಗಳ ಸಮುದಾಯಗಳು, ಅದು ಒಂದು ರೀತಿಯಾಗಿ ದೊಡ್ಡವರ ಒಂದು ಸ್ವರೂಪ. ಆ ಗ್ರಂಥ ಮಾಡಿದವರ ಸ್ವರೂಪ ಅದು, ಆ ಗ್ರಂಥದಲ್ಲಿ ಗ್ರಂಥ ಮಾಡಿದವರು ಒಂದು ರೂಪದಿಂದ ನೆನೆಸಿರ್ತಾರೆ ಅಂತ. ಸರ್ವಮೂಲ ಗ್ರಂಥದಲ್ಲಿ ಆಚಾರ್ಯರು ಸ್ವತಃ ನೆನೆಸಿರ್ತಾರೆ. ಆಚಾರ್ಯರು ನೆನೆಸಿದ್ದಾರೆ ಅಂದ್ರೆ ಅವರ ಅಂತರ್ಯಾಮಿಯಾದ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತ ಅಲ್ಲಿ ನೆಲೆಸಿರ್ತಾನೆ ಅಂತ ಅರ್ಥ. ಇದೆಲ್ಲ ಪಾದಗಳು, ಪದಗಳ ಸಮುದಾಯಗಳು, ಅದನ್ನು ನಾವು ಸೇವನೆ ಮಾಡುವಂತಹದ್ದು. ಇದೊಂದು ಪಾದ ಸೇವನೆ. ಸ್ಮರಣೆಯ ಫಲ ಗ್ರಂಥಗಳ ಅಧ್ಯಯನ, ಪಾದ ಸೇವನೆ. ಪಾದ ಸೇವನೆ ಮಾಡಿದೆವು ಅಂತಂದ್ರೆ ದೇವರ ಅರ್ಚನೆ ಮಾಡಲಿಕ್ಕಾಗುತ್ತೆ. ದೊಡ್ಡವರ ಪಾದ ಸೇವೆ ಮಾಡದೆ, ಪದಗಳ ಸೇವೆ ನಾವು ಮಾಡದೆ ದೇವರ ಪೂಜೆ ಮಾಡಲಿಕ್ಕಾಗುವುದಿಲ್ಲ. ಅರ್ಚನಂ, ಅರ್ಚನ ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕ ಅರ್ಚನೆಗಳಿವೆ. ಅದು ರಾಯರ ಆರಾಧನೆ ನಡೀತದೆ, ಅರ್ಚನೆ ಮಾಡ್ತೇವೆ ನಾವು. ನಾಲ್ಕು ಬ್ರಾಹ್ಮಣರನ್ನು, ಐದು ಜ್ಞಾನಿಗಳನ್ನು ಕೂಡಿಸಿ ಅಲಂಕಾರ ಪಂಕ್ತಿ ಅಂತ ನಾವು ಮಾಡ್ತೇವೆ. ಅಲಂಕಾರ ಪಂಕ್ತಿಗೆ ದೊಡ್ಡ ದೊಡ್ಡ ಎಲೆ ಹಾಕಿ ಸಾಕಷ್ಟು ಬಡಿಸಿರ್ತೇವೆ. ನೋಡೋರಿಗೆ ನಮಗೆ ಅನಿಸ್ತು ನಮಗೊಂದು ಆ ಪಂಕ್ತಿ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅಲ್ಲಿ ಕೂತವನು ಕೂಡ ಹೇಳ್ತಾನೆ, ಬರೋ ಸಲ ನನ್ನನ್ನೇ ಕರೀಬೇಕು ಅಂತ. ಅದಕ್ಕೆ ಶಾಸ್ತ್ರಕಾರರು ಹೇಳಿದ್ರು ಅವನನ್ನು ಕರೀಲೇಬೇಡಿ ಅಂತ. ಯಾಕೆ ಅಂತಂದ್ರೆ ನಾವು ಕರೀದು ಯಾರನ್ನು, ಯಾರಿಗೆ ನಾವು ಪೂಜೆ ಮಾಡಿದ್ದು? ವ್ಯಕ್ತಿಗೆ ನಾವು ಪೂಜೆ ಮಾಡಿದ್ದಲ್ಲ, ಅದರ ಒಳಗಿರ್ತಕ್ಕ ಭಗವಂತನಿಗೆ ನಾವು ಪೂಜೆ ಮಾಡೋದು. ಭಗವಂತನ ಐದು ರೂಪಗಳನ್ನು ನಾವು ಚಿಂತನೆ ಮಾಡೋದು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ. ಅದನ್ನು ಎಚ್ಚರದಿಂದ ಇಟ್ಟುಕೊಂಡವರಿಗೆ ನಾವು ಪೂಜೆ ಮಾಡಬೇಕು. ಆ ಪೂಜೆ ನನಗಲ್ಲ, ಈ ಆರಾಧನೆ ಆತಿಥ್ಯ ನನಗಲ್ಲ, ಆ ವಾಸುದೇವನಿಗೆ, ಸಂಕರ್ಷಣನಿಗೆ ಅಂತ ಯಾರು ಒಪ್ಪಿಸ್ತಾರೆ ಅವರಿಗೆ ಆ ಪಂಕ್ತಿ ಕೊಡಬೇಕಾದ್ದು. ಅಲಂಕಾರ ಪ್ರಿಯನಾದ ಭಗವಂತನಿಗೆ ಇದು ಅಲಂಕಾರ ಸೇವೆ ಹೊರತು, ಈ ಕುರೂಪಿಯಾದವರು ನಮಗೇನಿದು ಅಲಂಕಾರ? ಅದಕ್ಕೋಸ್ಕರನೇ ನೋಡಿ ಮೊದಲು ಹೇಳ್ತಿದ್ರು, ನಿಮ್ಮಲ್ಲಿ ವಾಸುದೇವನನ್ನು ಆವಾಹನೆ ಮಾಡ್ತೇನೆ, ಅವನಿಗೆ ಪೂಜೆ ಅಂತ. ಅದು ಮರೆತು ಹೋಗುತ್ತೆ. ಈಗೇನ್ ಮಾಡ್ಲಿಕ್ಕೆ ಮಾಡಿದ್ದಾರೆ, ಗೋಡೆಯಲ್ಲೇ ಬರೀಲಿಕ್ಕೆ ಶುರು ಮಾಡಿದ್ದಾರೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ. ಆಚಾರ್ಯ ನೀವು ಕೂಡುವಾಗ ಓದಿ ಕೂಡಿ ಅಂತ. ನೀವು ಅಲ್ಲ ಅಂತ. ಕೆಲವರಿಗೆ ಭ್ರಮೆ, ನಾನೇ ವಾಸುದೇವ ಆಚಾರ್ಯ, ನನಗೆ ಇದು ಪೂಜೆ ಅಂತ. ವಾಸುದೇವ ಅಂದ್ರೆ ಅವರ ಒಳಗಿರ್ತಕ್ಕಂತಹ ಭಗವಂತನಿಗೆ ಮಾಡುವ ಪೂಜೆ ಅದು. ಸಂಕರ್ಷಣ ರೂಪಿಯಾದ ಭಗವಂತನಿಗೆ ಪೂಜೆ ಅಂದ್ರೆ ರಾಯರು ಅದನ್ನು ಮಾಡಿಸ್ತಾರೆ ಅಂತಂದ್ರೆ ವ್ಯಕ್ತಿ ಪೂಜೆ ಅಲ್ಲ, ಅವರ ಒಳಗೆ ಅಂತರ್ಯಾಮಿಯಾದ ಭಗವಂತನ ಪೂಜೆ ಅಂತ. ಇದು ಒಂದು ರೀತಿಯಾದ ಪೂಜೆ. ಇದು ಅರ್ಘ್ಯ, ಪಾದ್ಯ, ಆಚಮನ, ಎಲ್ಲ ಸ್ನಾನ, ವಸ್ತ್ರ, ಅಲಂಕಾರ, ನೈವೇದ್ಯ ಎಲ್ಲ ಮಾಡಿ ಮಾಡತಕ್ಕಂತಹ ಪೂಜೆ. ಭೂತೇಶು ಭೂತೇಶು ವಿಚಿಂತ್ಯ ಧೀರಾಹ ಪ್ರೇತ್ಯ ಅಸ್ಮಾತ್ ಲೋಕಾತ್ ಅಮೃತ ಭವಂತಿ. ಉಪನಿಷತ್ತು ಹೇಳಿದ್ದು ಇದನ್ನೇ. ಈ ಜಡ ವಿಗ್ರಹದಲ್ಲಿ ಮಾಡುವ ಪೂಜೆಗಿಂತ ಚೇತನ ವಿಗ್ರಹದಲ್ಲಿ ಮಾಡುವ ಅರ್ಚನೆ ಬಹಳ ವಿಶಿಷ್ಟವಾದ್ದು ಅಂತ. ಅದು ಏನಾಯಿತು, ನಮ್ಮ ಕಾಲಕ್ಕೆ ಬರುವಾಗ ಒಂದು ವ್ಯಕ್ತಿಯನ್ನು ಕೂಡಿಸಿ ಅವನಲ್ಲಿ ಪೂಜೆ ಮಾಡಬೇಕು ಅಂತ ಹೊರಟಾಗ ನಮಗೆ ಕಾಣಿಸುವುದು ವಾಸುದೇವ ಅಲ್ಲ. ಅವನ ಮೂಗು ಸರಿ ಇಲ್ಲ, ಅವನ ಕಣ್ಣು ಸರಿ ಇಲ್ಲ, ಅವನ ಕಿವಿ ಸರಿ ಇಲ್ಲ ಅಂತ ದೋಷ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು. ಇವನ ದೋಷ ದೇವರಲ್ಲಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಹೇಳಿದ್ರು, ಇದು ಬೇಡ, ಚೇತನ ಪ್ರತೀಕ ಬೇಡ, ಜಡ ಪ್ರತೀಕ ಆಮೇಲೆ ಬಂತು. ಆದ್ರಿಂದ ಜಡ ಪ್ರತೀಕದ ಪೂಜೆಗಿಂತ ಚೇತನದಲ್ಲಿ ಮಾಡುವ ಪೂಜೆ ಅರ್ಚನೆ ಅದು ವಿಶಿಷ್ಟವಾದ ಅರ್ಚನೆ. ಯಾಕಂದ್ರೆ ದೇವರು ಇದರಲ್ಲಿ ಈ ಪಿಂಡಾಂಡದಲ್ಲಿ ವಿಶೇಷವಾಗಿ ವಿಭೂತಿ ರೂಪಗಳಿಂದ ಸನ್ನಿಹಿತರಾಗಿರ್ತಾರೆ. ಎಷ್ಟೆಷ್ಟು ರೂಪಗಳು ಭಗವಂತನದ್ದಿಲ್ಲಿದೆ. ಅರ್ಚನೆ ಮಾಡಲಿಕ್ಕೆ ಒಳ್ಳೆಯ ಪ್ರತೀಕ. ದೇವರು ಮಾಡುವ ವಿಚಿತ್ರ ವ್ಯಾಪಾರಗಳನ್ನು ನಾವು ಪ್ರತ್ಯಕ್ಷ ಅನುಭವಿಸಿ ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯ. ಇದೊಂದು ರೀತಿಯಾದ ಅರ್ಚನೆ, ಚೇತನ ಪ್ರತೀಕದಲ್ಲಿ ಮಾಡುವ ಅರ್ಚನೆ. ಅದು ಮಾಡಲಿಕ್ಕೆ ಅಸಾಮರ್ಥ್ಯ ಇದ್ದಾಗ ದೊಡ್ಡವರು ಪೂಜೆ ಮಾಡಿರತಕ್ಕಂತಹ ಪ್ರತೀಕಗಳು, ಸ್ವಯಂವ್ಯಕ್ತ ಪ್ರತೀಕಗಳು, ಅದರಲ್ಲಿ ಪೂಜೆ ಮಾಡತಕ್ಕಂತಹ ಸಂಪ್ರದಾಯ ಬಂತು. ಅರ್ಚನಂ, ಯಾವುದೇ ಇರಲಿ ಭಗವಂತನ ಪೂಜೆ ಅರ್ಚನಂ, ವ್ಯಕ್ತಿ ಪೂಜೆ ಅಲ್ಲ. ಯಾವುದೇ ವ್ಯಕ್ತಿಯನ್ನು ನಾವು ವೈಭವೀಕರಣ ಮಾಡುವುದಂತಹದ್ದಲ್ಲ, ದೇವರ ಪೂಜನೆ ಅರ್ಚನಂ. ಇದು ಜೀವನದ ಪ್ರಧಾನವಾದ ಅಂಗ. ದೇವಬಿಂಬಕ್ಕೆ ಅರ್ಪಣೆ ಮಾಡಿ ಪ್ರತಿಬಿಂಬಕ್ಕೆ ಅದನ್ನು ಒಪ್ಪಿಸಬೇಕಂತ. ತಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾಹ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಈ ಭಗವಂತನ ಮಾಯೆಯಿಂದ ನಾವು ಪಾರಾಗಬೇಕಾಗಿದ್ರೆ ಭಗವಂತನಿಗೆ ಪೂಜೆ ಮಾಡಲೇಬೇಕಂತೆ. ದೇವರಿಗೆ ಪೂಜೆ ಮಾಡದೆ ಹೋದ್ರೆ ಈ ಪ್ರಪಂಚದ ಮಾಯೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಏನು ಮಾಡಬೇಕು? ನಾವು ಏನಾದರೂ ಸ್ವೀಕಾರ ಮಾಡೋದಿದ್ರೆ ಏನೇ ಇರಲಿ, ಅದು ಹೊರಗಿರ್ಬೋದು ಒಳಗಿರ್ಬೋದು, ನಾವು ಸ್ವೀಕಾರ ಮಾಡುವ ಎಲ್ಲ ವಸ್ತುವನ್ನು ದೇವರಿಗೆ ಒಪ್ಪಿಸಬೇಕಂತೆ. ದೇವರಿಗೆ ಒಪ್ಪಿಸಿ ಅರ್ಚನೆ ಮಾಡಿ ನಾವು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕಂತೆ. ಅರ್ಚನಂ ಅದು ಮುಖ್ಯವಾಗಿ ಬೇಕಾದ್ದು. ವಂದನಂ, ವಂದನಂ ಅಂದರೆ ನಮಸ್ಕಾರ, ಅದು ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಸೇರಿತು. ದೇವರಿಗೆ ಸುತ್ತು ಬರುವಂತಹದ್ದು, ದೇವರಿಗೆ ನಮಸ್ಕಾರ ಮಾಡುವಂತಹದ್ದು. ವಂದನ ಅಂದರೆ ಎರಡು ರೀತಿಯಾದ ನಮಸ್ಕಾರ, ವದಿ ಅಭಿವಾದನ ಸ್ತುತ್ಯೋಹೋ ಅಂತ. ಒಂದು ಕಾಯಿಕವಾಗಿರತಕ್ಕಂತಹ ಪ್ರಣಾಮ, ಇದು ಒಂದು ರೀತಿ. ಇನ್ನೊಂದು ಸ್ತುತಿ, ನಾಲಗೆಯಲ್ಲಿ ಮಾಡತಕ್ಕಂತಹ ಸ್ತೋತ್ರ. ಮನುಷ್ಯರಿಗೆ ಇದು ಎರಡೂ ಮಾಡಲಿಕ್ಕಾಗುತ್ತೆ, ಪ್ರಾಣಿಗಳಿಗೆ ಇದು ಎರಡೂ ಮಾಡಲಿಕ್ಕಾಗುವುದಿಲ್ಲ. ಅವುಗಳ ಕಾಲು ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ. ಈ ಕೆಲವು ದೇವಸ್ಥಾನಗಳಲ್ಲೂ ಮಾಡ್ತಾರೆ, ಕೃಷ್ಣಮಠದಲ್ಲಿಯೂ ಮಾಡಿಸ್ತಾರೆ, ನಾನೆಯನ್ನು ಎದುರು ನಿಲ್ಲಿಸಿ ನಮಸ್ಕಾರ ಮಾಡಿಸ್ತಾರೆ. ಎಷ್ಟು ಜನ ನೋಡ್ತಾ ಇರ್ತಾರೆ, ಅಬ್ಬಾ ಆನೆ ನಮಸ್ಕಾರ ಮಾಡಿದ್ರೆ ಎಷ್ಟು ಚಂದರಿ ಅಂತ. ಪಾಪ ನಮಸ್ಕಾರ ಮಾಡಲಿಕ್ಕಾಗುವುದಿಲ್ಲ, ಮನಗಂಟು ಬಗ್ಗಿಸ್ಲಿಕ್ಕಾಗುವುದಿಲ್ಲ. ದೇವರು ಹೇಳಿ ತೋರಿಸ್ತಾನಂತೆ, ನೋಡು ನೀನು ನಮಸ್ಕಾರ ಮಾಡಲಿಲ್ಲ ಅಂತಂದ್ರೆ ಈ ಆನೆಯಾಗಿ ಹುಟ್ಟುತ್ತೆ ನೀನು ಅಂತ ತೋರಿಸಿ ಕೊಡ್ತಾರಂತೆ. ಪಾಪ ಅದಕ್ಕೆ ಬಗ್ಗಿಸ್ಲಿಕ್ಕಾಗುದಿಲ್ಲ, ಹೇಳಲಿಕ್ಕಾಗುದಿಲ್ಲ, ಕೂಡ್ಲಿಕ್ಕಾಗುದಿಲ್ಲ. ಹಿಂದಿನ ಜನ್ಮದಲ್ಲಿ ನಮಸ್ಕಾರ ಮಾಡಿಲ್ಲಲ್ಲ, ನೋಡಿ ಹೀಗಾಗ್ತಿ ನೀನು ಅಂತ ಕಷ್ಟಪಡಬೇಕಾಗುತ್ತೆ ಅಂತ ದೇವ ನಮಗೆ ತೋರಿಸುವುದಂತೆ. ಅಂದ್ರೆ ಬೇರೆ ಪ್ರಾಣಿಗಳಿಗೆ ಕಾಯಿಕ ನಮಸ್ಕಾರ ಆಗುವುದಿಲ್ಲ. ಇನ್ನೊಂದು ದೇವರು ಶಕ್ತಿ ಕೊಟ್ಟಿದ್ದಾರೆ, ವದಿ ಅಭಿವಾದನ ಸ್ತುತ್ಯೋಹ, ಅದು ಸ್ತೋತ್ರ, ನಾಲಗೆಯ ಸಾಮರ್ಥ್ಯ. ಬೇರೆ ಪ್ರಾಣಿಗಳಿಗಿಲ್ಲ. ಪಾಪ ನಾಲಗೆ ಆನೆ ಹತ್ರ ಬರ್ತೇವೆ, ಆನೆಯನ್ನು ನಿಲ್ಲಿಸ್ತಾರೆ, ಹೇಳು ಕೃಷ್ಣ ಅಂತ ಹೇಳುದು, ಅದು ಗರ್ಜನೆ ಮಾಡುತ್ತೆ ಅಷ್ಟೇ. ಪಾಪ ಶಬ್ದ ಮಾತ್ರ ಮಾಡುತ್ತೆ, ಧ್ವನಿ ಮಾತ್ರ ಮಾಡಲಿಕ್ಕಾಗುವುದು, ಕೃಷ್ಣ ಅಂತ ಹೇಳಲಿಕ್ಕಾಗುವುದಿಲ್ಲ. ತೋರಿಸ್ತಾರೆ, ನೋಡು ನರಜನ್ಮ ಬಂದಾಗ ನಾಲಗೆ ಇರುವಾಗ ಕೃಷ್ಣ ಅಂತ ಹೇಳದೆ ಹೋದ್ರೆ ನಿನ್ನ ಸ್ಥಿತಿ ಹೀಗಾಗುತ್ತೆ ಅಂತ ತೋರಿಸ್ತಾರೆ ಅಂತ. ದೇವರು ಕೊಟ್ಟ ನಾಲಗೆ ಚಾಡಿ ಹೇಳಲಿಕ್ಕಲ್ಲ, ಅಕ್ಕಪಕ್ಕದ ಮನೆಯ ಸುದ್ದಿ ವಿಚಾರಕ್ಕೋಸ್ಕರ ಅಲ್ಲ, ಕೃಷ್ಣನನ್ನು ಸ್ಮರಣೆ ಮಾಡಲಿಕ್ಕೆ, ದೇವರನ್ನೇ ಹೇಳಲಿಕ್ಕೆ. ವಂದನ ಅಂದರೆ ಎರಡೂ ರೀತಿಯಾದ ವಂದನೆ, ಕಾಯಿಕವಾದ ವಂದನೆ, ವಾಚಿಕವಾಗಿರತಕ್ಕಂತಹ ವಂದನೆ. ಅಭಿವಾದನ ಸ್ತುತ್ಯೋ, ಅಭಿವಾದನನೂ ಹೌದು ಸ್ತೋತ್ರನೂ ಹೌದು. ನಮ್ದು ಎಲ್ಲವನ್ನು ಹೇಳಿ ಭಗವಂತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವಂತಹದ್ದು ವಂದನ. ಅರ್ಚನಂ ವಂದನಂ, ಇದು ಭಕ್ತಿಪೂರ್ವಕವಾದ ವಂದನೆ. ಅದರಿಂದ ಮತ್ತೆ ಭಕ್ತಿ ಅಭಿವೃದ್ಧಿಯಾಗುವಂತಹದ್ದು. ಅದು ಎರಡು ರೀತಿಯ ಹೌದು. ವಂದನೆ ಮಾಡಿದರೆ ಸ್ವಾಮಿ ನಾನು ಮಾಡಿದ್ದೇನೆ, ಅದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸು ಅಂತ ಹೇಳಿದ್ರೆ ಮುಗಿದೋಯ್ತು, ನಾವು ಇಷ್ಟು ತನಕ ಮಾಡಿದ ತಪ್ಪಿಗೊಂದು ಪರಿಮಾರ್ಜನೆ ಆಯ್ತು. ಅಷ್ಟೇ ಅಲ್ಲ, ನಾವು ಮಾಡಿದ್ದಕ್ಕೆಲ್ಲ ಪೂರ್ಣ ಫಲ ಬರಬೇಕಾಗಿದ್ರೆ ವಂದನೆ ಬೇಕು. ಈ ವಂದನೆ ಉಂಟಲ್ಲ ದೇವರಿಗೆ ಬಿಡಿ, ಈ ಮನುಷ್ಯರಿಗೆ ಎಷ್ಟು ಕುತೂಹಲ ಉಂಟು ಮಾಡುತ್ತೆ, ದೇವರಿಗೆ ಎಷ್ಟಾಗಿರ್ಬೇಕ್ರಿ. ಏನೇ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಟುಕೊಳ್ಳಿ, ಎಂಥದೂ ಇಲ್ಲ ಅವನಲ್ಲಿ, ಅವನಿಂದ ಏನೋ ಒಂದು ಕೆಲಸ ಆಗಬೇಕು. ನಮಸ್ಕಾರ ಮಾಡಿ ನಿಮ್ಮ ಕೆಲಸ ಆಯಿತು ಅಂತಲೇ ಅರ್ಥ. ಆ ನಮಸ್ಕಾರಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಭಾರೀ ಚಮತ್ಕಾರ ಅದಕ್ಕೆ. ಅದು ಏನು ತಕ್ಷಣದಲ್ಲಿ ನಿಮ್ಮ ಕೆಲಸ ಮಾಡಿಕೊಡುತ್ತೆ, ನಮಸ್ಕಾರ ರೀ ಅಂತದ್ದು ಕಾಲು ಮುಟ್ಟಿಬಿಡಿ, ಮುಗಿದೇ ಹೋಯ್ತು, ನಿಮ್ಮ ಕಾಲು ಭಾಗ ಪ್ರಯತ್ನ ಆಯಿತು ಅಂತ ಅರ್ಥ. ಲೌಕಿಕದಲ್ಲಿಯೇ ಇಷ್ಟು ಸಾಮರ್ಥ್ಯ ಇದೆ ಅಂತಂದ್ರೆ ಏನನ್ನೂ ಬಯಸಿದ್ದ ಭಗವಂತನಿಗೆ ಎಷ್ಟು ಅನುಗ್ರಹ ಮಾಡಲಿಕ್ಕಿದ್ದು ಪ್ರಚೋದಕ ಆಗುತ್ತೆ. ನಮ್ಮ ಹಿರಿಯರೆಲ್ಲ ಮಾಡಿದ್ದಿಷ್ಟೇ, ಭೂಯಿಷ್ಠಾಂತೆ ನಮಃ ಉಕ್ತಿಂಬಿದೇಮ ಅಂತ ನಮಸ್ಕಾರ ಮಾಡಿ ಭಗವಂತನಿಗೆ ಸರ್ವಸ್ವ ಸಮರ್ಪಣೆ ಮಾಡಿ ಭಗವಂತನಿಂದ ಎಲ್ಲವನ್ನೂ ಪಡೆಯುತ್ತಿದ್ರು. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ, ದಾಸ್ಯ ಅಂತ. ದಾಸ್ಯ ಅಂದ್ರೆ ಅದು ನಾವು ಭೃತ್ಯರಾಗಿ ಕಿಂಕರರಾಗಿ ದೇವರ ಸೇವೆಯನ್ನು ಮಾಡುವಂತಹದ್ದು. ಈ ಶಬ್ದ ಕೇಳುವಾಗ ಸ್ವಲ್ಪ ಎಲರ್ಜಿಯಾಗಿ ಕೇಳಿಸ್ತದೆ, ಅದೆಂಥದ್ರಲ್ಲಿ ದಾಸ ಅಂತ. ದಾಸ ಅಂತಂದ್ರೆ ಹೇಳಿದ ಕೂಡಲೇ ನಮಗೆ ಸ್ವಲ್ಪ ತರಾ ಅನಿಸ್ತದೆ. ಆದರೆ ಇದ್ದವರ ಮನೆಗೆ ಹೋಗಿ ಎಲ್ಲ ನಾವು ದಾಸರಾಗ್ತೇವೆ, ಯಾವುದೋ ಕೆಲಸಕ್ಕೆ ಹೋಗಿ ಅಲ್ಲಿ ನಾವು ದಾಸರಾಗ್ತೇವೆ. ಯಾರ್ಯಾರನ್ನೋ ಅಲ್ವಾ, ನಮಗಿಂತ ಕೆಳಗಿದ್ರು ಪ್ರಮೋಷನ್ ಆಗಿ ಮೇಲಕ್ಕೆ ಹೋದ್ರು ಅವರನ್ನು ಸ್ಯಾರ್ ಸ್ಯಾರ್ ಅಂತ ನಾವು ಹೇಳಬೇಕು. ಅವರ ದಾಸರಾಗಲಿಕ್ಕೆ ನಮಗೆ ನಾಚಿಕೆ ಆಗುವುದಿಲ್ಲ, ದೇವರ ದಾಸ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ ಅಲ್ಲ ಅಂತ ಕೇಳ್ತಾರೆ. ದಾಸ್ಯಂ, ನಾವು ಯಾರದೋ ದಾಸರಾಗುವುದಲ್ಲ, ಸರ್ವಸ್ವಾಮಿಯಾದ ಭಗವಂತನ ದಾಸರಾಗಬೇಕು. ಸರ್ವಗುಣ ಪರಿಪೂರ್ಣನಾದ ಭಗವಂತನ ದಾಸ ಅಂದ್ರೆ ಗುಣದ ದಾಸರಾಗಬೇಕು. ನಿರ್ದೋಷನಾದ ಭಗವಂತನ ದಾಸ ಅಂದ್ರೆ ನಿರ್ದೋಷತ್ವದ ದಾಸ, ದೋಷವುಳ್ಳವರ ದಾಸ ಅಲ್ಲ, ನಿರ್ಗುಣರ ದಾಸ ಅಲ್ಲ, ಸರ್ವೋತ್ತಮನಾದ ಭಗವಂತನ ದಾಸ ಅಂತ. ದಾಸ್ಯ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ದಾಸ್ಯ ಇದೆ. ಭಗವಂತನ ಮನೆಯ ಕೆಲಸ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಮಾಡ್ತಾಳಂತೆ. ಸಕಲ ಸಂಪತ್ತಿನ ಅಭಿಮಾನಿ ದೇವತೆ, ಅವಳಿಗೆ ಸಂಬಳ ಬೇಡ, ಗಿಂಬಳ ಬೇಡ, ಉಂಬಳ ಬೇಡ, ಎಂಥದೂ ಬೇಡ. ಹಾಗಿದ್ರೂ ಕೂಡ ಪತಿಮಾನಕರಿ ಗೃಹಕರ್ಮ ಯತ್ರ ಕುರುತೇ ಸುತರಾಂ, ಮಹಾಲಕ್ಷ್ಮೀ ದೇವಿ ಸ್ವತಃ ಭಗವಂತನ ಮನೆಯ ಕೆಲಸವನ್ನು ಮಾಡ್ತಾಳಂತೆ, ಪರಿಮಾರ್ಜನೆಯನ್ನು ಮಾರ್ಜನೆಯನ್ನು ಮಾಡ್ತಾಳಂತೆ. ಕಸ ಬಳಿಲಿಕ್ಕೂ ಇನ್ನೊಬ್ಬರನ್ನು ಬಿಟ್ಟುಕೊಡೋದಿಲ್ಲ ಅಂತೆ. ಯಾಕೆಂದ್ರೆ ಕಸ ಬಳಿಯುವಾಗ ಅದರ ಜೊತೆಗೆ ದೇವರ ಅನುಗ್ರಹ ಎಲ್ಲಿ ಇಟ್ಕೊಂಡು ಹೋಗ್ತಾನೋ ಅಂತ ಆಸೆಯಿಂದ ತನ್ನ ಯಜಮಾನರನ್ನು ಬಿಟ್ಟುಕೊಡೋದಿಲ್ಲ ಅಂತೆ. ಅವಳು ಅಪಿಕಿಂಕರಿ ದಶಶತೈರ್ ಮಹಿತ, ಬೇಕಾದಷ್ಟು ಭೃತ್ಯರಿದ್ರು, ಆದರೆ ಅಷ್ಟು ಭೃತ್ಯರಿದ್ರೂ ಕೂಡ ಭಗವಂತನ ಸೇವೆ ಮಾಡತಕ್ಕ ಅವಕಾಶ ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟಿಲ್ಲ ಅಂತಂದ್ರೆ ಅದರ ಶ್ರೇಷ್ಠತ್ವ ಎಷ್ಟು ಅಂತ ನಾವು ತಿಳ್ಕೊಳ್ಳಬೇಕು. ಸಾಕ್ಷಾತ್ ಸಂಪತ್ತಿನ ಅಭಿಮಾನಿ ದೇವತೆಯೇ ಹೀಗಾಗಿದ್ರೆ ನಾವು ಸಂಪನ್ನರು, ನಾವು ಶ್ರೀಮಂತರು, ದೇವರ ಸೇವೆ ಮಾಡುವುದಿಲ್ಲ ಅಂತಂದ್ರೆ ಲಕ್ಷ್ಮೀದೇವಿ ನಗ್ತಾ ಇರ್ತಾಳೆ ಅಂತೆ. ಆದ್ರಿಂದ ದಾಸ್ಯ ಅದು ದೊಡ್ಡ ಸಂಪತ್ತು ಹೊರತು ಅದು ವಿಪತ್ತಲ್ಲ ಅಂತ. ದೇವರನ್ನು ಸ್ವಾಮಿ ಅಂತ ನಾವು ಉಪಾಸನೆ ಮಾಡಬೇಕಾದ್ದು, ದೇವಸ್ಥಾನದಲ್ಲಿ ಕಸ ಬಳಿಯುವಂತಹದ್ದು ಅದು ಪುಣ್ಯದ ಕೆಲಸ ಅಂತೆ. ಈ ಉತ್ತರ ಭಾರತದಲ್ಲಿ ಸಾಧು ಸಂತರು ಇರ್ತಾರೆ, ಆ ಸಾಧು ಸಂತರು ಏನ್ ಮಾಡ್ತಾರೆ ಗೊತ್ತೋ, ಅವರು ಮಾಡುವ ಕೆಲಸ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಹೋಗ್ತಾರಲ್ಲ, ಹೋದ ಮೇಲೆ ಅವರು ಕಸ ಬಳಿತಾರಂತೆ. ಕಸ ಬಳಿಯುದು ಹೇಗೆ, ಪೊರಕೆ ಹಿಡ್ಕೊಂಡು ಕಸ ಬಿಡಿಸುವುದಲ್ಲ, ಮತ್ತೆ ಹೇಗೆ ಕೈಯಿಂದಲೇ ಅದನ್ನು ಗುಡಿಸಿ ಸ್ವಚ್ಛ ಮಾಡಿ ಅದನ್ನೆಲ್ಲ ಹೊತ್ತುಕೊಂಡು ಬಟ್ಟೆಯಲ್ಲಿ ಸುತ್ತಿ ಮನೆಯಲ್ಲಿ ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡ್ತಾರಂತೆ. ಬದರಿಯಿಂದ ಎಲ್ಲ ಹಿಡಿದು ಬರ್ತಾರಲ್ಲ, ಆಮೇಲೆ ಹೋಗ್ತಾರಂತೆ. ಹೋದ ಮೇಲೆ ಅಲ್ಲಿ ಅಳಿದುಳಿದಿರತಕ್ಕಂತಹ ಧೂಳಿಯನ್ನು ಹೊತ್ತು ತಂದು ಪೂಜೆ ಮಾಡ್ತಾರಂತೆ. ಯಾಕೆಂದ್ರೆ ಅದು ದಾಸ್ಯ, ಭಗವಂತನ ದಾಸ್ಯ, ಭಗವಂತನ ದಾಸರ ದಾಸ್ಯ. ಅದಕ್ಕಿಂತ ದೊಡ್ಡ ಪುಣ್ಯ ಕೆಲಸ ಮತ್ತೊಂದಿಲ್ಲ ಅಂತ. ದೇವರ ಮನೆಯನ್ನು ಬಳಿಯುವಂತಹದ್ದು, ದೇವರ ಮನೆಯಲ್ಲಿ ಸೇವೆ ಮಾಡುವಂತಹದ್ದು, ದೇವರಿಗೆ ಪುಷ್ಪ ತುಳಸಿ ತರುವಂತಹದ್ದು ದೊಡ್ಡ ಪುಣ್ಯದ ಕೆಲಸ. ಈ ದಾಸ್ಯಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ. ಅದಕ್ಕೆ ನಮ್ಮ ಆಚಾರ್ಯರು ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹನುಮದ್ರೂಪದಿಂದ ಹೇಳಿದ್ದು, ಭೀಮಸೇನ ದೇವರಾಗಿ ಮಾಡಿದ್ದು ಇದನ್ನೇ, ಕೃಷ್ಣನ ಕೈಂಕರ್ಯ ಮಧ್ವಾಚಾರ್ಯರಾಗಿ ಡಂಗುರ ಸಾರಿದ್ದು ಇದನ್ನೇ. ಅದೇ ನಮ್ಮ ಹರಿದಾಸರೆಲ್ಲ ಮನೆ ಮನೆಯಲ್ಲಿ ಬೀದಿ ಬೀದಿಯಲ್ಲಿ ಓಣಿ ಓಣಿಯಲ್ಲಿ ಡಂಗುರ ಸಾರಿದರು, ತಾವೂ ದಾಸ ಅಂತ ಬಾಯಿ ತುಂಬ ಹೇಳಿಕೊಂಡ್ರು. ದಾಸ್ಯ ಯಾರದೋ ದಾಸ್ಯ ಅಲ್ಲ, ಭಗವಂತನ ದಾಸ್ಯ. ಭಗವಂತನಿಗೆ ಎಲ್ಲವನ್ನೂ ಕೊಟ್ಟದ್ದು ನಾವು. ನಾವು ದೇವರಿಗೆ ಎಲ್ಲವನ್ನೂ ಕೊಟ್ಟರೆ ದೇವರು ನಮಗೆ ಎಲ್ಲವನ್ನೂ ಕೊಡ್ತಾನೆ. ಆ ದಾಸ್ಯಕ್ಕೆ ಸಮಾನವಾದದ್ದು ಯಾವುದುಂಟ್ರಿ? ದೊಡ್ಡ ಸಂಪತ್ತು ಅದು ದಾಸ್ಯ. ಇವತ್ತು ಜಗನ್ನಾಥದಾಸರ ಪೂರ್ವಾರಾಧನೆ, ನಾಳೆ ಜಗನ್ನಾಥದಾಸರ ಆರಾಧನೆ. ಆದರೆ ದಾಸ ಅಂತ ಹಸ್ತಲ ಹೇಳಿದ್ರೆ ಜಗನ್ನಾಥದಾಸರು ಸಂತೋಷ ಪಡ್ತಾರೆ. ಅವರು ಜಗನ್ನಾಥನ ದಾಸರು, ಯಾರದೋ ದಾಸರಲ್ಲ, ಇಡೀ ಜಗತ್ತಿಗೆ ನಾಥನಾದ ಭಗವಂತ ಅವನ ದಾಸ ಅಂತ ಹೇಳಿದ್ದಕ್ಕೆ ಅವರ ಕೃತಿಯನ್ನು ನಾವು ಬಾಯಿ ತುಂಬಾ ಹೇಳ್ತೇವೆ, ಮನಃಪೂರ್ತಿಯಾಗಿ ಮನನೆ ಮಾಡ್ತೇವೆ, ಚಿಂತನೆ ಮಾಡ್ತೇವೆ. ದಾಸ್ಯದಿಂದ ದಾಸರುಗಳು ಇಡೀ ಜಗತ್ತನ್ನು ಅಲ್ಲ ವಿಶ್ವಂಭರನನ್ನು ತನ್ನ ವಶದಲ್ಲಿ ಇಟ್ಟುಕೊಂಡ್ರು, ಸಿದ್ಧಿಸಿಕೊಂಡ್ರು. ದಾಸ್ಯಂ ದೊಡ್ಡ ಸಂಪತ್ತು ದಾಸ್ಯ. ಅದೇನು ಕೊಳಕಲ್ಲ, ಕಶ್ಮಲ ಅಲ್ಲ, ನಮ್ಮನ್ನು ಮೇಲಕ್ಕೆ ಎತ್ತುವಂತಹದ್ದು. ದೇವರತ್ರ ಸ್ವಾಮಿ ನಿನ್ನ ದಾಸ ಅಂತ ನಾನು ಹೇಳಿದ್ರೆ ದೇವರು ಹೇಳ್ತಾನೆ, ಅಪ್ಪ ನಿನ್ನ ದಾಸ ನಾನು ನಿನಗೇನಾಗಬೇಕು ಅಂತ ನಮ್ಮ ಬೆನ್ನ ಹಿಂದೆ ಬರ್ತಾನಂತೆ ಅಲ್ವಾ. ನಮ್ಮ ದೇವರ ಕ್ರಮ ಹೇಗೆ, ಎಷ್ಟು ದೇವರದು ವಿಶಾಲವಾಗಿರತಕ್ಕಂತಹ ಚಿಂತನೆ. ನಾವು ದೇವರ ದಾಸ ಅಂತ ಹೇಳಿದ್ರೆ ನಮ್ಮ ಭೃತ್ಯ ದೇವರಾಗ್ತಾನೆ ಅಂತ. ದೇವರೇ ನಾನು ನಿನ್ನ ಸ್ವಾಮಿ ಅಂತ ಹೇಳಿದ್ರೆ ದೇವರು ತಲೆಗೊಂದು ಹೊಡೆಯುತ್ತಾರೆ, ನಿನ್ನ ಸ್ವಾಮಿ ನಾನೇ ಅಂತ ಹೇಳ್ತಾರೆ ಅಂತ. ದಾಸ್ಯಕ್ಕೆ ಅಷ್ಟು ಮಹತ್ವ ಇದೆ. ನಾವು ಒಬ್ಬನನ್ನು ಒಬ್ಬರ ದಾಸ ಅಂತ ನಾವು ಹೇಳಿದ್ರೆ ನಮ್ಮ ದಾಸ ಅಂತ ಭಗವಂತನೇ ಹೇಳ್ತಾರೆ ಅಂತೆ. ಅದು ದೇವರದು ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ಹೇಳ್ತಾರೆ. ದೇವರ ಪೂಜೆ ಮಾಡಿ ದೇವರ ಸೇವೆ ಮಾಡಿದರೆ ನಮ್ಮ ಮನೆಯ ಪ್ರಾಣಿಗಳಿಗೆ ಕುದುರೆಗೋ ಗೋವಿಗೋ ಬೇಕಾದ ಹುಲ್ಲು ತಂದು ಭಗವಂತ ನಮ್ಮ ದಾಸ ಅಂತ ಮಾಡಿಕೊಳ್ತಾನೆ ಅಂತ. ಹನುಮಂತ ದೇವರು ಭಗವಂತನ ದಾಸನಾದದ್ದಕ್ಕೆ ಭೀಮಸೇನ ದೇವರ ದೌತ್ಯವನ್ನು ಭಗವಂತ ಮಾಡಿದಂತೆ. ಆ ದಾಸ್ಯ ಅದು ಕೊಳಕಲ್ಲ. ನಾವು ದೇವರ ದಾಸ ಆಗಬೇಕು. ಹನುಮಂತ ದೇವರು ದಾಸ ಅಂತ ಮಾಡಿದ್ದಕ್ಕೆ ದೇವರು ಹೇಳಿದ, ಅಪ್ಪ ಈ ಋಣ ನಾನು ಇಟ್ಟುಕೊಳ್ಳೋದಿಲ್ಲ, ನೀನು ಭೀಮನಾಗಿ ಬರ್ತಿ, ನಿನ್ನ ದಾಸ ನಾನಾಗ್ತೇನೆ ಅಂತ ದೌತ್ಯವನ್ನು ಮಾಡಿ ತೋರಿಸಿದ ಭಗವಂತ. ಆದ್ರಿಂದ ದೇವರು ಋಣ ಇಟ್ಟುಕೊಳ್ಳುವುದಿಲ್ಲ. ನಾವು ದೇವರ ದಾಸ ಅಂತ ಹೇಳಿದ್ರೆ ನಮ್ಮ ದಾಸನ ಹಾಗೆ ಅಭಿನಯ ಮಾಡಿ ನಮಗೆ ಏನು ಬೇಕೋ ಅದನ್ನು ಭಗವಂತ ಒಪ್ಪಿಸ್ತಾನೆ. ಹನುಮಂತ ದೇವರ ಮುದ್ರೆ, ಕೈ ಮುದ್ರೆ ನೋಡಿ, ಅಂಜಲಿ ಮುದ್ರೆ, ಯಾವಾಗಲೂ ಕೈ ಮುಗಿದುಕೊಂಡೇ ಇರ್ತಾನಂತೆ. ಇದು ದಾಸ್ಯದ ಲಕ್ಷಣ. ಕೈ ಮುಗಿದು ಯಾರಿಗೆ? ಉಡುಪಿಯಲ್ಲಿ ಹನುಮಂತ ದೇವರನ್ನು ವಾದಿರಾಜರು ಪ್ರತಿಷ್ಠೆ ಮಾಡಿದ್ದಾರೆ. ದ್ವಾರಕೆಯಿಂದ ಬಂದ ಹನುಮಂತ ದೇವರ ವಿಗ್ರಹ, ಅದನ್ನು ಪ್ರತಿಷ್ಠೆ ಮಾಡಿದ್ದಾರೆ. ದೊಡ್ಡ ಕಾರ್ಬಾರು ಅಲ್ಲಿ, ಎಲ್ಲವನ್ನೂ ನಡೆಸಿಕೊಡೋರು ಹನುಮಂತ ದೇವರು. ಅವರು ಕೈ ಮುಗಿದುಕೊಂಡೇ ಇರ್ತಾರೆ. ಯಾರೋ ಒಬ್ಬ ಉಡುಪಿಗೆ ಬಂದ, ಹನುಮಂತ ದೇವರು ಅಂತ ತೋರಿಸಿದ್ರು, ನೋಡಿದ, ಅಲ್ಲಿ ಭಾರಿ ಖುಷಿಯಾಯಿತು. ರೀ ಇಲ್ಲಿ ಯಾರೂ ನನಗೆ ಸ್ವಾಗತ ಮಾಡಿಲ್ಲ, ಈ ಹನುಮಪ್ಪನನ್ನು ಕೈ ಮುಗಿದು ಸ್ವಾಗತ ಮಾಡಿದ ಅಂತ ಹೇಳಿಕೊಂಡಿರುತ್ತೆ. ಭಾರಿ ಖುಷಿ ಅವರಿಗೆ, ಹನುಮಂತ ದೇವರು ಕೈ ಮುಗಿದ್ರು ಅಂತ. ಹೌದು, ಹನುಮಂತ ದೇವರು ಕೈ ಮುಗಿದದ್ದು ಹೌದು, ದಮ್ಮಯ್ಯ ಇನ್ನೊಂದ್ಸಲ ಬರಬೇಡ ನೀನು ಇಲ್ಲಿಗೆ ಎಂತವ್ರು ಕೈ ಮುಗಿದದ್ದು ಅಷ್ಟೇ, ಹೋಗಿ ಇಲ್ಲಿಂದ ಅಂತ. ಹನುಮಂತ ದೇವರು ಯಾರ ದಾಸ, ಅವ್ರು ನಮ್ಗೆ ಯಾಕೆ ಕೈ ಮುಗಿತಾರೆ ಅಂದ್ರೆ ನಮಗಲ್ಲ, ಅದು ಗುಹಾಶಯ ಜೈವ, ಒಳಗಿರ್ತಕ್ಕ ಅಂತರ್ಯಾಮಿಗೆ ಕೈ ಮುಗಿತಾರೆ. ಅವರಿಗೆ ಈ ಹೊರಗಿನ ಶರೀರ ಕಾಣಿಸುವುದಲ್ಲ, ಅವರಿಗೆ ಕಾಣಿಸುವುದು ಒಳಗಿರ್ತಕ್ಕಂತಹ ಭಗವಂತ. ಈ ಎಕ್ಸ್ರೇ ಉಂಟು ನೋಡಿ, ಎಕ್ಸ್ರೇಗೆ ನೀವು ತೆಗೆದ್ರೆ ಅದಕ್ಕೆ ಹೊರಗಿನ ಚರ್ಮ ಬಿಳಿ ಕಪ್ಪು ಯಾವುದು ಕಾಣಿಸುವುದಿಲ್ಲ, ಅದು ಒಳಗಿರ್ತಕ್ಕ ಎಲುಬು ಉಂಟಲ್ಲ ಅದರ ಫೋಟೋ ತೆಗೆಯುತ್ತೆ. ಎಕ್ಸ್ರೇಯಲ್ಲಿ ತೋರುವಂತಹದ್ದು ಎಲುಬು, ಅದು ಹೊರಗಿನ ಚರ್ಮ ಅಲ್ಲ. ಹನುಮಂತ ದೇವರ ಕಣ್ಣು ಎಂತಾದ್ದು ಗೊತ್ತೋ, ಅದು ಎಕ್ಸ್ರೇ ಅಲ್ಲ, ಅದು ಎಕ್ಸ್ಟ್ರಾ ಆರ್ಡಿನರಿ ರೇ, ಅದು ಅದು ವಿಶಿಷ್ಟವಾಗಿರ್ತಕ್ಕಂತಹ ಕಿರಣ. ಆ ಕಿರಣಕ್ಕೆ ಆ ಚರ್ಮ ಅಲ್ಲ, ಚರ್ಮದ ಎಲುಬಲ್ಲ, ಆ ಎಲುಬಿನ ಒಳಗೆ ಆ ಅಸ್ಥಿಗೆ ಅಸ್ತಿತ್ವವನ್ನು ಕೊಟ್ಟ ದೇವರನ್ನೇ ನೋಡ್ತಾ ಇರ್ತಾರಂತೆ. ಅಲ್ಲ, ಆ 32,36,000 ರೂಪದಿಂದ ಭಗವಂತ 72,000 ರೂಪದಿಂದ ಆಚೆ ಈಚೆ ಎಡಪಾರ್ಶ್ವ ಬಲಪಾರ್ಶ್ವದಲ್ಲಿ ನಾಡಿಗಳಲ್ಲಿ ನಿಂತು ಎಷ್ಟು ಭಗವಂತ ಕ್ರಿಯಾಪ್ರವೃತ್ತನಾಗ್ತಾನೆ. ಆ ವ್ಯಾಪಾರವನ್ನು ನೋಡಿದಾಗ ಹನುಮಂತ ದೇವರಿಗೆ ಆಶ್ಚರ್ಯವಾಗಿ ಅದ್ಭುತವಾಗಿ ಅಪ್ಪ ನಮಸ್ಕಾರ ಅಂತ ಹೇಳಿದ್ರು. ನಮಗಲ್ಲ, ನಮ್ಮ ಒಳಗೆ ನಮಗೆ ಗೊತ್ತಿರದ ಹಾಗೆ ಆ ದೇವರು ಮಾಡ್ತಾನಲ್ಲ, ಅದಕ್ಕೆ ನಮಸ್ಕಾರ ಮಾಡುದಂತೆ. ಅಂದ್ರೆ ದೇವರು ದಾಸನಾಗಿ ಒಳಗಿನಿಂದ ಎಷ್ಟು ಕೆಲಸ ಮಾಡ್ತಾನೆ. ನಾವು ದೇವರಿಗೆ ಒಂದು ದಾಸ ಅಂತ ಹೇಳಲಿಕ್ಕೆ ಸಂಕೋಚ ಪಟ್ರೆ ಎಷ್ಟು ಹೀನಾಯವಾದ ಸ್ಥಿತಿ ನಮ್ದು. ಅದಕ್ಕೆ ಹನುಮಂತ ದೇವರು ಕೈ ಮುಗಿಯುವುದರ ಮೂಲಕ ತೋರಿಸ್ತಾರೆ, ನಾನು ದಾಸ, ದಾಸೋಹಂ ಅಂತ. ರಾಮಸ್ಯ ಅಕೃಷ್ಟಕಾರಿಣಃ, ಎಷ್ಟು ಚೆನ್ನಾಗಿ ಹೇಳ್ತಾರೆ ರಾಮಾಯಣದಲ್ಲಿ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕೃಷ್ಟಕಾರಿಣಃ ಅಂತ. ನಾನು ರಾಮನ ದಾಸ, ರಾಮನ ದೂತ. ಓ ಪಾಪ, ರಾಮನಿಗೆ ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಯಾಕೆಂದ್ರೆ ಅವನು ಏನು ಮಾಡಬೇಕಾದ್ರೆ ಒಬ್ಬ ಸರ್ವೆಂಟ್ ಬೇಕು, ಒಬ್ಬ ಸೇವಕ ಬೇಕು ಅಲ್ವ. ಸೇವಕ ಯಾವಾಗ ಬೇಕು, ನನ್ನ ಕೈಯಲ್ಲಿ ನನಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಅಂತಾದಾಗ ಇನ್ನೊಬ್ಬರಿ ನಾನು ಮಾಡ್ತೇನೆ ಅಂತ ಸೇವೆ ಮಾಡಲಿಕ್ಕೆ ಬರಬೇಕು. ಹಾಗಾದ್ರೆ ದಾಸನ ಅವಶ್ಯಕತೆ ಯಾವಾಗ ಅಂದ್ರೆ ಅಂಗವೈಕಲ್ಯ ಇದ್ದಾಗ, ಅವನಿಗೆ ಕೆಲಸ ಮಾಡ್ಲಿಕ್ಕಾಗದಿದ್ದಾಗ ಕೆಲಸ ಮಾಡಲಿಕ್ಕೆ ಇನ್ನೊಬ್ಬ ಯಾರೋ ಒಬ್ಬ ಬೇಕು. ಹಾಗಾದ್ರೆ ರಾಮದೇವರು ಅಷ್ಟು ಪರತಂತ್ರನೋ ಅಂತ ಪ್ರಶ್ನೆ ಬಂದಾಗ ಹನುಮಂತ ದೇವರೇ ಬಾಯಿ ತುಂಬ ಹೇಳ್ತಾರೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕಾರಿಣಃ. ಅವನು ಮಾಡಬೇಕಾದ್ರೆ ಏನು ಕಷ್ಟಪಡುವುದಿಲ್ಲ, ಕ್ಲೇಶ ಇಲ್ಲದೆ ಮಾಡುವವ, ಅಕ್ಲಿಷ್ಟ ಕಾರಿಣಃ, ಅನಾಯಾಸವಾಗಿ ಮಾಡ್ತಾನಂತೆ. ಏನು ಮಾಡಬೇಕಾದ್ರೂ ಅವನಿಗೆ ಸಮಸ್ಯೆ ಅಂತಿಲ್ಲ, ಲೀಲಾಜಾಲವಾಗಿ ಮಾಡ್ತಾನಂತೆ. ಅಂತಹ ರಾಮನ ದಾಸ ನಾನು, ಅವನಿಗೆ ಅಗತ್ಯ ಇದ್ದದ್ದಕ್ಕೆ ನಾನು ಸೇವೆ ಮಾಡುವುದಲ್ಲ, ನನ್ನ ಅಗತ್ಯಕ್ಕೋಸ್ಕರ ನಾನು ಸೇವೆ ಮಾಡುವುದು ಅಂತ. ದೇವರ ಸೇವೆ ಮಾಡುವಾಗ ನಾವು ನೆನಪಿಟ್ಟುಕೊಳ್ಬೇಕು, ಇದೊಂದು ಒಳ್ಳೆಯ ಶಬ್ದ, ಅತ್ಯಂತ ಕೆಟ್ಟ ಶಬ್ದ ಇದು ಸೇವೆ ಅಂತ. ರೀ ನಮ್ಮ ದಾಸ ನಿಮ್ಮ ಸೇವೆ ಅಂತ ಶಬ್ದ ಹೇಳ್ತೇವೆ, ಅದರ ಹಿನ್ನೆಲೆಯಲ್ಲಿ ನಾವು ಎಷ್ಟು ನಿರೀಕ್ಷೆ ಮಾಡ್ತೇವೆ ಗೊತ್ತೋ. ನಾನು ದಾಸನಾಗಿ ಮಾಡಿದ್ರಿ, ಸೇವೆ ಮಾಡಿದ್ದು ಅಂತ ಹೇಳಿದಾಗ ಎಲ್ಲ ಮುಗಿದ ಮೇಲೆ ನನಗೆ ಎಂತದ್ದು ಮಾಡಲೇ ಇಲ್ರಿ, ನಾನು ಸುಮ್ಮನೆ ಮಾಡಿದ್ದು ವೇಸ್ಟ್ ಅಲ್ಲ. ನೀ ಸೇವೆ ಅಂತ ನೀನೇ ಹೇಳಿದ್ದಿ, ಸೇವೆ ಅಲ್ಲ ಅದು ತಿರುಗಮುರುಗ, ಸೇವೆ ತಿರುಗಮುರುಗ ಆದರೆ ವೇಷ ಅಂತ ಆಗುತ್ತೆ ಅಷ್ಟೇ, ಅದು ವೇಷ ಅಷ್ಟೇ ಹೊರತು ಸೇವೆ ಅಲ್ವೇ ಅಲ್ಲ. ಆದ್ರಿಂದ ದಾಸ್ಯ, ನಮ್ಮನ್ನು ನಾವು ದೇವರಿಗೆ ಒಪ್ಪಿಸುವಂತಹದ್ದು, ಅದೊಂದು ವಿಶಿಷ್ಟವಾದಂತಹ ಭಕ್ತಿಯ ಸಂಕೇತ. ಅದು ನಮಗೆ ಭಕ್ತಿ ಇದೆ ಅಂತ ಗೊತ್ತಾಗುವುದು ಯಾವುದರಿಂದ, ನಮ್ಮನ್ನು ದೇವರಿಗೆ ನಾವು ಒಪ್ಪಿಸಿಕೊಂಡದ್ರಿಂದ, ದೇವರಿಗೆ ನಾವು ಸಮರ್ಪಣೆ ಮಾಡಿದ್ರಿಂದ. ದಾಸ್ಯಂ, ಇನ್ನೊಂದು ಸಖ್ಯಂ. ಸಖ್ಯಂ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಮಿತ್ರತ್ವ ಅಲ್ಲ. ದೇವರನ್ನು ಮಿತ್ರ ಅಂತ ಪರಿಗಣನೆ ಮಾಡಬಹುದಾ, ಮತ್ತಾರನ್ನು ಮಿತ್ರ ಅಂತ ಪರಿಗಣನೆ ಮಾಡಬೇಕು? ನಮಗೆ ನಿಜವಾಗಿ ಪ್ರಪಂಚದಲ್ಲಿ ಒಬ್ಬ ಮಿತ್ರ ಅಂತ ಇದ್ರೆ ದೇವರೊಬ್ರು ಮಾತ್ರ ಅಲ್ಲ. ಕೊನೇ ತನಕ ನಮ್ಮಟ್ಟಿಗಿರೋರು ಯಾರ್ರಿ, ದೇವರೊಬ್ಬ ಮಾತ್ರ. ಅವನು ಎಲ್ಲಿ ಹೋಗ್ತಾನೆ ಅಲ್ಲಿ ಕರ್ಕೊಂಡೋಗ್ತಾನೆ, ನಮ್ಮನ್ನು ಒಬ್ಬರನ್ನಾಗಿ ಬಿಡುವ ಪ್ರಶ್ನೆನೇ ಇಲ್ಲಂತೆ. ನಮ್ಮ ಶರೀರದಲ್ಲೇ ಕೂತಿರ್ತಾನೆ. ದಾಸ ಪರಣ ಸೈದಾ ಸಕಾಯ, ಶ್ರುತಿ ಹೇಳಿದ್ದೇ ಹಾಗೆ, ಸಖಾ ಅಂತಲೇ ಹೇಳಿದ್ದು. ಇಬ್ಬರು ಸಕಾರ ಸಖರು, ಇಬ್ಬರು ಒಂದೇ ವೃಕ್ಷದಲ್ಲಿ ಕೂತುಕೊಂಡು ಆರಾಮವಾಗಿರುವವರು. ಒಬ್ಬ ಆರಾಮವಾಗಿರ್ತಾನೆ, ಒಬ್ಬ ತಿಂತಾ ಆರಾಮವಾಗಿದ್ದೇನೆ ಅಂತ ಭ್ರಮಿಸ್ತಾ ಇರ್ತಾನೆ. ಇಬ್ಬರು ಮಿತ್ರರು, ಅರ್ಥಾತ್ ಜೀವನಿಗೆ ಭಗವಂತ ಮಿತ್ರ. ಯಾಕೆ, ಮಿತ್ರನ ಕೆಲಸ ಏನು, ಮಿತ್ರ ಏನು ಮಾಡ್ತಾನೆ, ಯಾವ ಕಾಲಕ್ಕೇನಾಗಬೇಕು ಅದನ್ನು ತಿಳಿಸುವವ ಮಿತ್ರ. ನೋಡಪ್ಪ ನಿಮಗಿಂತ ಸಮಸ್ಯೆ ಇದೆ, ಅವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ, ನಿಮಗಿಂತ ಸಮಸ್ಯೆ ಬರಬಹುದು, ಎಚ್ಚರ ಅಂತ ಹೇಳ್ತಾನಲ್ಲ. ಹೇಳುವುದಷ್ಟೇ ಅಲ್ಲ, ಇದರಿಂದ ಪಾರಾಗುವ ಬಗೆಯನ್ನು ಬಣ್ಣಿಸ್ತಾನಲ್ಲ. ಅವನು ನಿಜವಾಗಿ ಮಿತ್ರ. ಮಿತ್ವ ಮಾಪಯಿತ್ವ ಯಹ ತ್ರಾಯತೆ ಸಹ ಮಿತ್ರಂ. ಮಿತ್ರ ಅಂದ್ರೆ ಯಾರು ಅಂದ್ರೆ ತಾನು ತಿಳಿದು ಸರಿಯಾಗಿ ಇನ್ನೊಬ್ಬನಿಗೆ ತಿಳಿಸಿ ಅವನನ್ನು ಅಪಾಯದಿಂದ ಪಾರು ಮಾಡುವವನನ್ನು ಮಿತ್ರ ಅಂತ ಕರೆಯುವುದು. ನಮಗೆ ತಿಳಿಸುವುದು ಯಾರು? ಶ್ರೀ, ನನಗೆ ಗೊತ್ತಿರಲಿಲ್ಲ, ನನಗೆ ಏನೊಂದು ಸ್ಟ್ರೈಕ್ ಆಯಿತು, ನಾನು ಗಾಡಿ ನಿಲ್ಲಿಸಿದೆ, ಒಂದು ವೇಳೆ ನಾನು ಮುಂದೆ ಹೋಗಿದ್ರೆ ಆಕ್ಸಿಡೆಂಟ್ ಆಗಿ ನಮ್ದು ಗಾಡಿ ಹೋಗ್ತಿತ್ತು, ನಾನು ಆ ಬಸ್ ಹತ್ತಿಲ್ರಿ, ಟಿಕೆಟ್ ಆಗಿತ್ತು, ಎಲ್ಲ ಆಗಿತ್ತು, ಅದು ಏನೋ ಏನೋ, ನಾನು ಹೋಗುವಾಗ ಒಂದು ನಿಮಿಷ ತಡ ಆಯಿತು, ಬಸ್ ಹೋಯಿತು, ಆಕ್ಸಿಡೆಂಟ್ ಆಯ್ತು, ಎಲ್ಲ ಸತ್ತರ್ರಿ, ನಾನೊಬ್ಬ ಉಳಿದೆ. ನೋಡಿದ್ರ ನನ್ನ ಸಾಮರ್ಥ್ಯ? ನಿನ್ನ ಸಾಮರ್ಥ್ಯ ಏನು? ಮಿತ್ರನ ಸಾಮರ್ಥ್ಯ. ಒಳಗಿದ್ದ ಭಗವಂತ ನಿನಗೆ ಹೇಳಿದ, ಬೇಕು ಅಂತ ತಡ ಮಾಡಿಸಿದ, ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಬಸ್ ಹೋಯಿತು, ನೀನು ಸ್ವಲ್ಪ ಸಿಟ್ಟು ಬಂತು, ದೇವರು ಹೀಗೆ ಮಾಡಿದ ಅಂತ ಬೈದಿದ್ದಿ ನೀನು. ಆದ್ರೆ ಮರು ದಿವಸ ಪೇಪರ್ ಓದುವಾಗ ಎಷ್ಟು ಖುಷಿ ಆಯಿತು, ಅಯ್ಯೋ ಹೋದವರು ಸತ್ತೇ ಹೋದ್ರು, ನಾನೊಬ್ಬ ಉಳಿದೆ ಅಲ್ವಾ, ದೇವರೇ ನೀನು ಮಿತ್ರ, ಥ್ಯಾಂಕ್ಸ್ ಅಂತ ಹೇಳ್ತೇವೆ ನಾವು, ಹೇಳಬೇಕು ನಾವು. ಇದು ಮಿತ್ರ, ಮಿತ್ರನ ಲಕ್ಷಣ ಅಂತಂದ್ರೆ ನಮಗೆ ಗೊತ್ತಿಲ್ಲದಿದ್ದ ಹಾಗೆ ನಮ್ಮಲ್ಲಿ ಪ್ರೇರಣೆ ಮಾಡಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಯಾರು ಕೊಂಡೊಯ್ತಾನೆ ಅವನು ನಿಜವಾಗಿರತಕ್ಕ ಮಿತ್ರ. ದೇವರನ್ನು ಬಿಟ್ರೆ ಇಂತಹ ಮಿತ್ರ ಪ್ರಪಂಚದಲ್ಲಿ ಮತ್ತೊಬ್ಬ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭಾಗವತಕಾರರು ಹೇಳುವಾಗಲೂ ಪುರಂಜನೋಪಾಖ್ಯಾನದಲ್ಲಿ ಇದೇ ಮಾತು ಹೇಳ್ತಾರೆ. ಅದೇನು ಅಂದ್ರೆ ಅವನಿಗೊಬ್ಬ ಮಿತ್ರ ಇದ್ದಾನೆ, ಅವಿಜ್ಞಾತ ನಾಮ ತಸ್ಯಾಸಿ ಸಖಾ ಅವಿಜ್ಞಾತ ಚೇಷ್ಟಿತ. ಅವನಿಗೊಬ್ಬ ಸಖ ಇದ್ದಾನೆ, ಅವನು ಏನು ಹೆಸರು ಅಂದ್ರೆ ಹೆಸರು ಗೊತ್ತಿಲ್ಲದಿದ್ದ ಒಬ್ಬ ಮಿತ್ರ ಅಂತ. ಅವನು ಏನು ಮಾಡ್ತಾನೆ? ಗೊತ್ತಿಲ್ಲದೆ ಇರತಕ್ಕಂತಹ ಮಿತ್ರ. ಒಬ್ಬ ಮಿತ್ರ ಅಂತಂದ್ರೆ ಅವನ ಹೆಸರು ಗೊತ್ತಿರಬೇಕು ನಮಗೆ. ನಾವು ಎಂದಾದರೂ ಕೇಳಿದ್ದುಂಟ ನಿನ್ನ ಹೆಸರೇನು ಅಂತ? ಅವನಾದರೂ ಹೇಳ್ಬೋದಿತ್ತಲ್ವಾ ಅವಿಜ್ಞಾತ ನಾಮ. ಅವನ ಹೆಸರು ಏನು ಅಂದ್ರೆ ಅವಿಜ್ಞಾತ ಅಂತಲೇ ಹೆಸರು ಅವನಿಗೆ. ಪೂರ್ತಿಯಾಗಿ ಅವನನ್ನು ಯಾರಿಗೂ ತಿಳ್ಕೊಳ್ಳಿಕ್ಕಾಗುವುದಿಲ್ಲ, ಅವನ ನಾಮವನ್ನು ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಯಾಕೆ? ಅವನು ಅನಂತ, ಅನಂತ ಅಂತ ಅವನ ಹೆಸರು. ಅನಂತನನ್ನು ಪೂರ್ತಿಯಾಗಿ ತಿಳ್ಕೊಳ್ಳುವುದಾದರೂ ಹೇಗೆ? ಆದ್ದರಿಂದ ಆ ಮಿತ್ರ ಅವನು ಯಾವತ್ತೂ ನಾವು ತಿಳ್ಕೊಳ್ಬೇಕಾದಂತಹದ್ದು. ಭಗವಂತನನ್ನು ಸಖ್ಯಭಕ್ತಿಯಿಂದ ಉಪಾಸನೆ ಮಾಡಬೇಕಾದ್ದು. ಅರ್ಜುನ ಒಂದು ರೀತಿಯಲ್ಲಿ ಸಖ್ಯಭಕ್ತಿಯನ್ನೂ ಮಾಡಿದ್ದ, ಅಲ್ಲಿಗೆ ದೇವರು ನಿಲ್ಲಿಸಿಲ್ಲ, ಸಖ್ಯವನ್ನು ತೋರಿಸಿದ್ದುಂಟು. ಅರ್ಜುನನ ಸಖ್ಯವನ್ನು ದೇವರು ಒಪ್ಪಿಕೊಂಡಿದ್ದಂತೆ. ಯಾಕೆಂದ್ರೆ ಅದರಲ್ಲೇ ಒಂದು ರುಚಿ ಇದೆ ಅಂತ. ಹಾಗಾದ್ರೂ ನನ್ನ ಉಪಾಸನೆ ಮಾಡಲಿ ಅಂತ ಉಪಾಸನೆಯನ್ನು ಭಗವಂತ ಅರ್ಜುನನ ಮೂಲಕ ಮಾಡಿಸಿದ್ದ. ಸಖ್ಯಭಕ್ತಿ ಅಂದ್ರೆ ಒಬ್ಬ ಸಖನನ್ನು ನಾವು ಯಾಕೆ ಕಾಣ್ತೇವೆ, ಹಾಗೆ ಒಬ್ಬ ಆತ್ಮೀಯನಾದ ಮಿತ್ರ ಇದ್ರೆ ನಮ್ದು ಎಲ್ಲದರಲ್ಲಿ ಅವನಿಗೆ ಸಹಭಾಗ ಕೊಡ್ತೇವೆ. ಊಟ ಮಾಡುವಾಗ ಅವನು ನೆನೆಸಿಕೊಳ್ತೇವೆ, ನಾವು ಎಲ್ಲಿಯಾದರೂ ಹೋಗುವಾಗ ಅಪ್ಪ ನಿನಗೊಂದು ಟಿಕೆಟ್ ಮಾಡಿದ್ದೇನೆ, ಎಲ್ಲಿಯಾದರೂ ದೇವರ ಪೂಜೆ ಮಾಡಿಸುವಾಗ ನಿನ್ನ ಹೆಸರಲ್ಲಿ ಒಂದು ತೆಂಗಿನಕಾಯಿ ಅಂತ ಹೊಡೆಯುತ್ತೇವೆ ನಾವು. ಅಂದ್ರೆ ಸಖ ಅಂತ ಇಟ್ಟುಕೊಂಡ್ರೆ ನಮ್ದು ಎಲ್ಲದರಲ್ಲಿಯೂ ಅವನಿಗೆ ಶೇರ್ ಇದೆ, ಒಂದು ವಿಭಾಗ ಇದೆ, ನಮ್ಮ ಆಸ್ತಿ ಪಾಸ್ತಿ ಎಲ್ಲದರಲ್ಲಿಯೂ ಕೂಡ. ಆ ಭಕ್ತಿಯು ಕೂಡ ಕೆಟ್ಟದು ಅಂತೇನು ಅಲ್ಲ, ಅದು ಭಕ್ತಿಗೆ ಪೂರಕವಾದ್ದು, ಪ್ರೇಮಕ್ಕೆ ಅಭಿವ್ಯಂಜಕವಾಗಿರತಕ್ಕಂತಹದ್ದು ನವ ಲಕ್ಷಣ ಅದು. ಒಂದು ಸಖ್ಯಂ. ಇನ್ನೊಂದು ಕೊನೆಯದ್ದು ಆತ್ಮ ನಿವೇದನ. ಆತ್ಮ ನಿವೇದನ ಎಲ್ಲವನ್ನೂ ದೇವರಿಗೆ ಒಪ್ಪಿಸುವಂತಹದ್ದು. ಶರೀರ ಆಯಿತು, ಆತ್ಮ ನಿವೇದನ. ಆತ್ಮ ನಿವೇದನ ಅಂದ್ರೆ ಎರಡು ಅಂಶ ಅದರಲ್ಲಿ. ಆತ್ಮ ಅಂದ್ರೆ ತಾನು ಅಂತ ಒಂದು, ತನ್ನ ಮನಸ್ಸು ಅಂತ ಒಂದು. ಆತ್ಮ ಆತ್ಮ ವ್ಯತಿರಿಕ್ತ ಅಂತ ನಾವು ಎರಡು ವಿಭಾಗ ಮಾಡಿಕೊಂಡ್ರೆ ಆತ್ಮನನ್ನು ಒಪ್ಪಿಸುವಂತಹದ್ದು. ಆತ್ಮ ಅಂದ್ರೆ ಶರೀರ ಮನಸ್ಸನ್ನು ದೇವರಿಗೆ ಒಪ್ಪಿಸುವಂತಹದ್ದು, ಎರಡೂ ಆತ್ಮ ನಿವೇದನೆ. ಅಂದ್ರೆ ಕೆಲವರಿಗೆ ಶರೀರವೇ ಆತ್ಮವಾಗಿರ್ತದೆ. ನಾನು ಅಂತಂದ್ರೆ ಕಪ್ಪು ಬಿಳಿ ಉದ್ದ ಅಗಲ ದಪ್ಪ, ನಾನು ಅಂದ್ರೆ ಅದೇ ನನ್ನ ಶರೀರನೇ. ಹಾಗಾಗಿ ಆತ್ಮ ನಿವೇದನೆ ಅಂದ್ರೆ ನಾನು ಯಾವುದನ್ನು ನಾನು ಅಂತ ತಿಳ್ಕೊಂಡಿದ್ದೇನೆ ಅದನ್ನು ದೇವರಿಗೆ ಒಪ್ಪಿಸುವಂತಹದ್ದು. ಕೆಲವರಿಗೆ ನಾನು ಅಂದ್ರೆ ಶರೀರ ಅಲ್ಲ, ಅವರಿಗಿಂತಲೂ ಅದಕ್ಕಿಂತಲೂ ಮಿಗಿಲಾಗಿ ಮನೆ. ಮನೆ ಅಂದ್ರೆ ಭಾರಿ ಇಷ್ಟ ಅವರಿಗೆ, ಅಲ್ಲಿ ಮನೆಯನ್ನು ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ. ಏನ್ರಿ ನನ್ನ ಮನೆ ರೀ, ನಾನು ಕಟ್ಟಿಸಿದ ಮನೆ ಅಂತ. ಒಬ್ಬ ಅತಿಥಿ ಬರ್ತಾನೆ ಅಂತ ಇಟ್ಟುಕೊಳ್ಳಿ, ಆ ಅತಿಥಿ ಬಂದ್ರೆ ಬರೀ ಸಂತೋಷ ಆಗ್ಬೇಕಲ್ಲ, ಸಂತೋಷ ಆಗುದಿಲ್ಲ ಅಂತ ಏನಲ್ಲ. ಬಂದ ಕೂಡಲೇ ಒಂದು ಕುರ್ಚಿ ಹಾಕಿ ಅಪ್ರಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಅಂತ. ಯಾಕೆ ಗೊತ್ತು? ಕೂತ್ಕೊಳ್ಳಿ ಅಂತ ಅವನ ಉದ್ದೇಶ ಅಲ್ಲ, ನಿಂತ್ಕೊಳ್ಬೇಡಿ ಅಂತ ಅವನ ಉದ್ದೇಶ. ನಿಂತ್ಕೊಳ್ಬೇಡಿ ಅಂತ ಹೇಳುದು ಯಾವ್ದರ ಉದ್ದೇಶ ಗೊತ್ತೋ? ಅಹಂ ನಿಂತುಕೊಳ್ಬೇಡಿ ಅಂದ್ರೆ ನಿಂತುಕೊಂಡ್ರೆ ಸಮಸ್ಯೆ ಇದೆ ಅವನಿಗೆ. ಅದೇನು ನಿಂತುಕೊಂಡ್ರೆ ಸಮಸ್ಯೆ? ನಿಲ್ತಾನೆ ನಿಲ್ತಾನೆ, ಕಾಲು ಸುಸ್ತಾಗ್ತದೆ, ಮಾತು ನಿಲ್ಲುವುದಿಲ್ಲ, ಕೊನೆಗೆ ನಿಂತು ನಿಂತು ಕಾಲು ಸುಸ್ತಾಗತ್ತೆ. ಕಾಲು ಸುಸ್ತಾದ್ರೆ ಏನಾಗುತ್ತೆ ಗೊತ್ತೋ? ನಮ್ಮ ಸ್ವಭಾವ, ಒಂದು ಕಾಲಲ್ಲಿ ನಿಲ್ತೇವೆ, ಅರ್ಧ ಕಾಲನ್ನು ಗೋಡೆಗೆ ಕೊಟ್ಟು ಆಧಾರ ಕೊಟ್ಟು ನಿಲ್ತೇವೆ. ಅವನಿಗೆ ಸಮಸ್ಯೆ ಅದ್ದದು. ಗೋಡೆಗೆ ಕಾಲು ಕೊಟ್ಟರೆ ಅವನ ಕಾಲಲ್ಲಿದ್ದ ಕೆಸರೆಲ್ಲ ಗೋಡೆಗೆ ಅಂಟುತ್ತೇನೆ, ಪಾಪ ಅಷ್ಟು ಖರ್ಚು ಮಾಡಿ ಪೈಂಟ್ ಮಾಡಿದ್ದಕ್ಕೇನು ವ್ಯವಸ್ಥೆ? ಅದು ಸಮಸ್ಯೆ ಅವನಿಗೆ. ಹಾಗಾಗಿ ಅವನು ನಿಲ್ಬೇಡಿ ಅಂತ ಹೇಳುದು ಯಾಕೆಂದ್ರೆ ಅವನ ಮೇಲೆ ಆಧಾರದಿಂದ ಅಲ್ಲ, ಮತ್ತೆ ತನ್ನ ಮನೆಯ ಗೋಡೆಗೆ ಏನಾದರೂ ಆಗದೇ ಇರಲಿ ಅಂತ, ಪೈಂಟ್ ವೇಸ್ಟ್ ಆಗದೇ ಇರಲಿ ಅಂತ. ಅದಷ್ಟು ದೂರದೃಷ್ಟಿ ನೋಡಿ. ಹಾಗಾಗಿ ಕೆಲವರಿಗೆ ಮನೆಯೇ ಆತ್ಮ ಆಗಿಬಿಡುತ್ತೆ, ಅವರ ಸಂಪತ್ತೇ ಆತ್ಮ ಆಗಿರ್ತದೆ. ಏನೇ ಇರಲಿ, ಆತ್ಮ ನಿವೇದನ ಅಂತಂದ್ರೆ ತಾನು ಅಂತ ಯಾವುದನ್ನು ತಿಳ್ಕೊಂಡಿದ್ದಾನೆ ಅದನ್ನೆಲ್ಲ ಅರ್ಪಣೆ ಮಾಡುವಂತಹದ್ದು ಆತ್ಮ ನಿವೇದನೆ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಗಳನ್ನು ದೇವರಿಗೆ ಒಪ್ಪಿಸುವಂತಹದ್ದು ಆತ್ಮ ನಿವೇದನೆ. ದೇವರಿಗೆ ಎಲ್ಲವನ್ನೂ ಒಪ್ಪಿಸಬೇಕು ಅಂತ. ಎಷ್ಟಿದೆ ಅಂತಂದ್ರೆ ನಮ್ಮ ಮಠಗಳಲ್ಲಿ ಸಂಪ್ರದಾಯ ಇದೆ. ಏನು ಅಂತಂದ್ರೆ ಮಠದ ಆಸ್ತಿ ಪಾಸ್ತಿ ನೀವು ನೋಡಿ, ಯಾರ ಹೆಸರಲ್ಲಿದೆ, ಯಾವ ಸ್ವಾಮಿಯ ಹೆಸರಲ್ಲಿಯೂ ಇಲ್ಲ. ಅಲ್ಲಿ ಇರುವುದು ರಾಮದೇವರ ಹೆಸರಲ್ಲಿ ಇರುವುದು, ರಾಮಚಂದ್ರ ಅಂತ ಹೆಸರಲ್ಲಿದೆ. ಪಲಿಮಾರ ಮಠದ ಆಸ್ತಿ ನೀವು ತೆಗೆದು ನೋಡಿದ್ರೆ ರಾಮದೇವರ ಹೆಸರಲ್ಲಿದೆ. ಇದೊಂದು ಸಂಪ್ರದಾಯ ನೋಡಿ, ಒಳ್ಳೆಯ ಸಂಪ್ರದಾಯ. ಯಾಕೆಂದ್ರೆ ಆತ್ಮ ನಿವೇದನೆ, ಎಲ್ಲವೂ ದೇವರ ಹೆಸರಲ್ಲಿ. ನೀವು ಮಂತ್ರಾಲಯ ಪ್ರಭುಗಳ ಹಸ್ತಾಕ್ಷರ ನೋಡಿದ್ದೀವಿ, ಅದೇನಿದೆ ಅಲ್ಲಿ, ಅವರು ಬರೆಯುವುದು ದೇವರ ಹೆಸರನ್ನು ರಾಮಚಂದ್ರ ಅಂತ ಹೆಸರಾಗ್ತಾರೆ. ಅಂದ್ರೆ ದೇವರ ಹೆಸರಾಕಿ, ನಮ್ಮ ಹಸ್ತಾಕ್ಷರ ನಮ್ದಲ್ಲ, ಅದು ದೇವರದ್ದು ಹಸ್ತಾಕ್ಷರ. ಅಂದ್ರೆ ಇದಕ್ಕೆ ಯಾರು, ಇದಕ್ಕೆ ಓನರ್ ಅಂದ್ರೆ ನಾವಲ್ಲ, ಈಗ ದೇವರೇ ಇದಕ್ಕೆ ಯಜಮಾನ ಅಂತ. ಅಂದ್ರೆ ಆತ್ಮ ನಿವೇದನೆ ಎಲ್ಲ. ಯಾರಾದ್ರೂ ಆಸ್ತಿಯನ್ನು ಇನ್ನೊಬ್ಬರ ಹೆಸರಲ್ಲಿ ಮಾಡ್ಲಿಕ್ಕೆ ಬಿಡ್ತಾರ? ರಾಮದೇವರ ಹೆಸರಲ್ಲಿ, ದೇವರ ಕೃಷ್ಣದೇವರ ಹೆಸರಲ್ಲಿ. ಇದು ಕೃಷ್ಣಮಠದ ಆಸ್ತಿಗಳೆಲ್ಲ ಕೃಷ್ಣದೇವರ ಹೆಸರಲ್ಲಿ ಇರತಕ್ಕಂಥದ್ದು, ಯಾವ ಸ್ವಾಮಿಗಳ ಹೆಸರಲ್ಲಿಯೂ ಅಲ್ಲ. ಇದು ಆತ್ಮ ನಿವೇದನೆ, ದೇವರಿಗೆ ಒಪ್ಪಿಸುವಂತಹ ಕಾರ್ಯಕ್ರಮ ಅಂತ. ರಾಘವೇಂದ್ರ ಸ್ವಾಮಿಗಳವರು ಹಸ್ತಾಕ್ಷರ ದೇವರದ್ದು ಹಾಕುವುದರ ಮೂಲಕ ಎಲ್ಲ ನಾನು ಯಾವುದಕ್ಕೆ ಹಸ್ತಾಂಕನ ಮಾಡಿದ್ದೇನೆ ಅದೆಲ್ಲ ದೇವರಿಗೆ ಸೇರಿದ್ದು ಅಂತ ಒಂದು ರೀತಿಯಲ್ಲಿ ಆತ್ಮ ನಿವೇದನೆ, ಸರ್ವವನ್ನೂ ದೇವರಿಗೆ ಅರ್ಪಣೆ ಮಾಡುವಂತಹದ್ದು. ಆ ದೃಷ್ಟಿಯಲ್ಲೇ ಬಂದದ್ದು ಮನೆಗೆ ಒಂದು ಹೆಸರಿಡುವುದು ಅಂತ. ಮನೆಗೆ ಹೆಸರಿಡುವುದು ಅಂತಂದ್ರೆ ಈ ಮನೆ ದೇವರಿಗೆ ಸೇರಿದ್ದು ಅಂತ ಅದರ ಅರ್ಥ. ಮನೆಗೆ ಶಂಖ ಚಕ್ರ ಎಲ್ಲ ಹಾಕುವುದು, ಇದರ ಅರ್ಥ ಏನು ಅಂತಂದ್ರೆ ಈ ಶಂಖ ಚಕ್ರಧಾರಿಯಾದ ಭಗವಂತನಿಗೆ ಸೇರಿದ್ದು ಈ ಮನೆ. ನಾವು ಗೋಪಿಬಂಧನ ಧಾರಣೆ ಮಾಡ್ತೇವೆ, ಇದು ಏನಿದು, ಭಗವಂತನ ಪಾದಧೂಳಿಯನ್ನು ಧಾರಣೆ ಮಾಡುವುದರ ಮೂಲಕ ಭಗವಂತನಿಗೆ ಸೇರಿದ್ದು. ನಾಮಕರಣ ಮಾಡ್ತೇವೆ ನಾವು, ದೇವರು ಅಚ್ಯುತ ಅನಂತ ಗೋವಿಂದ ಅಂತ ನಾಮಕರಣ ಮಾಡ್ತೇವೆ. ಇದರ ಏನರ್ಥ, ಇದು ಆತ್ಮ ನಿವೇದನೆ, ಇದು ದೇವರಿಗೆ ಸೇರಿದ್ದು ಅಂತ ಭಗವಂತನಿಗೆ ಒಪ್ಪಿಸುವ ಕಾರ್ಯಕ್ರಮ. ಅದು ಇವತ್ತು ಏನಾಗಿದೆ ಅಂತಂದ್ರೆ ಅದು ನಾಮಕರಣ ಅಂತ ಆಗಿ ಹೋಗಿ ಅದು ನಾಮಕರಣದಲ್ಲಿ ಉಳಿದದ್ದು ಕೊನೆಯ ಅಕ್ಷರ ಎರಡು ರಣ ಮಾತ್ರ ಉಳಿದದ್ದು. ಏನ್ ಹೆಸರು ಇಡಬೇಕು, ಏನ್ ಹೆಸರು ಇಡಬೇಕು ಅಂತ ಜಗಳ ಜಗಳ ಆಗಿ ಆಗಿ ಅಪ್ಪ ಹೇಳಿದ ಒಂದು ಹೆಸರು, ಅಮ್ಮ ಹೇಳಿದ ಒಂದು ಅಕ್ಷರ, ಎರಡು ಸೇರಿದ ಒಂದು ಹೆಸರು, ಅರ್ಥನೇ ಇಳಿದಿದ್ದ ಹೆಸರುಗಳಾಗಿಬಿಟ್ಟಿದೆ ಈಗ. ಅಂದ್ರೆ ಏನೊಂದು ಹೊಸ ಹೆಸರು ಇಡಬೇಕು ಅಂತ, ಇದರ ಮೂಲ ಸ್ಫೂರ್ತಿಯನ್ನೇ ಕಳ್ಕೊಂಡಿದ್ದೇವೆ. ಇದು ಆತ್ಮ ನಿವೇದನೆಯ ಒಂದು ಚಿಂತನೆ ಇದು, ಅರ್ಥಾತ್ ನಮ್ಮನ್ನು ದೇವರಿಗೆ ಒಪ್ಪಿಸುವ ಕಾರ್ಯಕ್ರಮ ಆತ್ಮ ನಿವೇದನೆ, ದೇವರಿಗೆ ಸರ್ವಸ್ವವನ್ನು ಒಪ್ಪಿಸುವುದು ಒಂದು. ಇದು ಭಕ್ತಿಯ ಪರಾಕಾಷ್ಠೆ, ನಾನಲ್ಲ ನನ್ನದಲ್ಲ, ಇದು ಭಕ್ತಿಯ ಚಿಂತನೆ. ತನು ನಿನ್ನದು, ಶರೀರ ನಿನ್ನದು, ಎಲ್ಲವೂ ನಿನ್ನದು ಅಂತ ದೇವರಿಗೆ ಒಪ್ಪಿಸುವಂತಹದ್ದು, ಇದು ಆತ್ಮ ನಿವೇದನೆ. ಸರ್ವವನ್ನೂ ಭಗವಂತನಿಗೆ ಒಪ್ಪಿಸುವಂತಹ ಒಂದು ಭಕ್ತಿಯ ಒಂದು ಅಭಿವ್ಯಂಜಕವಾದ ಒಂದು ಕ್ರಿಯೆ. ನಮ್ಮ ಆಚಾರ್ಯರು ಈ ಶಬ್ದವನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅವರು ಮಹಾವ್ಯಾಕರಣಾಂಬೋಧಿ, ಆದ್ದರಿಂದ ಆ ಶಬ್ದವನ್ನು ಎಲ್ಲಿ ಬೇಕಾದರೂ ನಿಲ್ಲಿಸುವ ತಾಕತ್ ಅವರಿಗಿದೆ. ಪ್ರಮಾಣವನ್ನು ಉದಾರಿಸಿ ಆಚಾರ್ಯರು ಹೇಳ್ತಾರೆ, ಆತ್ಮ ನಿವೇದನ ಅಂತ ಅಲ್ಲ, ಅದು ಸ್ವಲ್ಪ ನಿಧಾನ ಓದಬೇಕು, ಆತ್ಮನಿ ವೇದನಂ ಅಂತ ಹೀಗೆ ವಿಭಾಗ ಮಾಡಿದ್ದಾರೆ. ಅಂದ್ರೆ ಆತ್ಮ ನಿವೇದನೆ ಆಗಬೇಕಾದ್ರೆ ಆತ್ಮನಿ ವೇದನೆ ಆಗದೆ ಆತ್ಮ ನಿವೇದನೆ ಮಾಡಲಿಕ್ಕಾಗುವುದಿಲ್ಲ. ಅದ್ರ ಅದು ಮುಖ್ಯ ಅಂತ. ದೇವರಿಗೆ ಒಪ್ಪಿಸುವುದು ಅಂತಂದ್ರೆ ರಗಳೆ ಮುಗಿಯಿತು ಅಂತ ಹಾಗಾಗಬಾರದು. ಆತ್ಮನಿ ವೇದನ, ನಾವು ದೇವರಿಗೆ ಒಪ್ಪಿಸಿದ್ರೆ ಅದರಿಂದ ಏನಾಗಬೇಕು ಅಂದ್ರೆ ದೇವರು ನಮ್ಮಲ್ಲಿ ಕೂತ್ಕೊಳ್ಬೇಕು, ದೇವರ ಚಿಂತನೆ ನಮ್ಮಲ್ಲಿ ಮೂಡಬೇಕು, ಆವಾಗ ದೇವರಿಗೆ ಒಪ್ಪಿಸಿದ್ದು ಸಾರ್ಥಕ. ಆತ್ಮ ನಿವೇದನೆಯ ಉದ್ದೇಶನೆ ಹೇಗಾದರೂ ಮಾಡಿ ಓಡಿಸುವುದಲ್ಲ. ಈ ತಿರುಪತಿಯ ಹುಂಡಿ ಮನೆಯಲ್ಲಿ ಹಾಕಿರ್ತಾರಲ್ಲ, ನಿತ್ಯದಿಗೆ ಕಾಣಿಕ ಹಾಕ್ತಾ ಇರ್ತಾರೆ, ಇದು ಯಾಕೆಂದ್ರೆ ದೇವರ ನೆನಪರಬೇಕು ಅಂತ. ಅವರಿಗೆ ಅದು ರಗಳಾಗಿ ಬಿಟ್ಟಿದೆ, ಎಂತದ್ರಿ ಮನೆಯಲ್ಲಿ ಇಟ್ಟು ರಗಳಾಗಿದೆ, ವಿಚಾರಿಸ್ತಾ ಇರ್ತಾರೆ, ನೀವು ತಿರುಪತಿಗೆ ಹೋಗ್ತೀರಾ ನೋಡ್ರಿ, ಹೋಗಿ ತಿಮ್ಮಪ್ಪನ ಡಬ್ಬಿಗೆ ಹಾಕಿಬಿಡಿ, ರಗಳೆ ಅವರಿಗೆ. ಅದಲ್ಲದು ದೇವರಿಗೆ ಒಪ್ಪಿಸುವುದರ ಹಿನ್ನೆಲೆ ಏನು ಗೊತ್ತೋ, ದೇವರ ನೆನಪರಬೇಕು. ನಾವು ಹೋಗ್ಬೇಕು, ನಾವೇ ದೇವರಿಗೆ ಸುತ್ತ ಬರಬೇಕು, ದೇವರ ಡಬ್ಬಿಗೆ ಹಾಕಬೇಕು, ಸ್ವಾಮಿ ಒಪ್ಪಿಸಿದ್ದೇನೆ ಅಂತ ದೇವರನ್ನು ಮನಸ್ಸಲ್ಲಿ ಹೊತ್ತುಕೊಂಡು ವಾಪಸ್ ಬರಬೇಕು. ಅಂದ್ರೆ ಆತ್ಮ ನಿವೇದನೆ ಉಂಟಲ್ಲ, ಅದು ಎಲ್ಲಿ ಪರ್ಯವಸಾನ ಆಗಬೇಕು ಅಂದ್ರೆ ಆತ್ಮನಿ ವೇದನಂ, ಭಗವಂತ ನಮ್ಮಲ್ಲಿ ಭಗವಂತನ ಜ್ಞಾನದಲ್ಲಿ ಅದು ಪರ್ಯವಸಾನ ಆಗಬೇಕು. ಆವಾಗ ಆತ್ಮ ನಿವೇದನೆ ಭಕ್ತಿಯಲ್ಲಿ ಪರ್ಯವಸಾನ ಆಗಲಿಕ್ಕೆ ಸಾಧ್ಯ. ಇದು ಮುಖ್ಯವಾಗಿ ಬೇಕಾದ್ದು. ದೇವರಿಗೆ ಪ್ರಿಯವಾದ ಸಾಧನೆ ಇದು. ಕೇಳ್ತಾರೆ ಏನು ಸಾಧನೆ ಅಂತ ಕೇಳ್ತಾರಲ್ಲ, ಸಾಧನೆ ಅಂದ್ರೆ ಏನ್ ಮಾಡಬೇಕು ಅಂತ ಉಪನಿಷತ್ತು ಹೇಳಿದ್ದು ಇದನ್ನೇ. ಯೋ ವೇದ ನಿಹಿತಂಗುಹಾಯಾನ್ ಪರಮೇ ವ್ಯೋಮನ್. ಉಪನಿಷತ್ತು ಹೇಳಿದ ಸಾಧನೆಯೇ ಇದು. ಬ್ರಹ್ಮನ ಲಕ್ಷಣವನ್ನು ಹೇಳಿ ಮೋಕ್ಷವನ್ನು ನಿರೂಪಣೆ ಮಾಡ್ತಾ, ಆ ಬ್ರಹ್ಮನನ್ನು ಮೋಕ್ಷಕ್ಕೋಸ್ಕರವಾಗಿ ಆತ್ಮನಲ್ಲಿ ವೇದನೆ ತಿಳಿಯುವಂತಹದ್ದೇ ನಿಜವಾದ ಸಾಧನೆ. ದೇವರು ನನ್ನಲ್ಲಿ ಇದ್ದಾರೆ ಅನ್ನುವ ಎಚ್ಚರ ನಮಗೆ ಬರಬೇಕು. ಇಲ್ಲ ಅಂತಲ್ಲ, ಅದು ಏನು ಅಂತಂದ್ರೆ ಅಸ್ಪಷ್ಟವಾಗಿರತಕ್ಕಂತಹ ಚಿಂತನೆ ಅದಷ್ಟೇ. ಈ ಬೆಳಿಗ್ಗೆ 4 ಗಂಟೆಗೆ ಎಬ್ಬಿಸಿ ಏನಾದರೂ ಹೇಳಿದರೆ, ಅದು ಬೆಳಿಗ್ಗೆ 8 ಗಂಟೆಯ ಮೇಲೆ ಹೇಳಿ ಎಂತದು ಹೇಳಿದ್ದು, ಅದು ಏನೋ ಅದು ಹೇಳಿದಾಗ ಉಂಟ್ರಿ, ಎಂಥದೂ ಅಂತ ಗೊತ್ತಿಲ್ಲ ಅಂತ. ಅದು ಹೇಳಿದಾಗ ಇರ್ತದೆ ಏನು ಅಂತ ಗೊತ್ತಾಗಿರುವುದಿಲ್ಲ ನೋಡಿ, ಅಸ್ಪಷ್ಟವಾದ ಚಿಂತನೆ. ಹಾಗೆ ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಈ ಕೆಲವರು ಫೋನ್ ಮಾಡೋದುಂಟು. ಬೆಳಿಗ್ಗೆ ಎಬ್ಬಿಸಿದ ಮೇಲೆ ಕೇಳಿದ್ರೆ, ಹೌದಾ ನೀವು ಮಾಡಿದ್ದೀರಾ? ಹೌದ್ರಿ, ಏನೊಂದು ಫೋನ್ ಬಂದ ಹಾಗಿತ್ತು ಅಂತ. ಅರ್ಧಂಬರ್ಧ ಜ್ಞಾನ ಉಂಟಲ್ಲ, ಹೀಗಿರ್ತದೆ ಅಂತೆ. ನಮಗೆ ದೇವರ ಬಗ್ಗೆ ಕಲ್ಪನೆ ಹೇಗೆ ಅಂದ್ರೆ ಹಾಗೆ. ಈ ಯಶೋಧಾದೇವಿಗೆ ಪೂತನೆ ಬರುವಾಗ ಹಾಗಿತ್ತಂತೆ, ಅರ್ಧ ಕಣ್ಣು ತೆರೆದಿದ್ಲು, ಅರ್ಧ ಕಣ್ಣು ಮುಚ್ಚಿದ್ಲು, ಅರ್ಧ ಗೊತ್ತಿತ್ತು, ಅರ್ಧ ಗೊತ್ತಿಲ್ಲ. ನಮ್ಗೆ ದೇವರ ಬಗ್ಗೆ ಗೊತ್ತಿಲ್ವೋ? ಗೊತ್ತುಂಟು. ಗೊತ್ತುಂಟೋ? ಗೊತ್ತಿಲ್ಲ. ಹಾಗೆ ಅಯ್ಯೋ ದೇವರೊಬ್ಬರು ಇರ್ಬೇಕ್ರಿ, ಒಮ್ಮೊಮ್ಮೆ ಗೊತ್ತಾಗುತ್ತುಂಟು. ತುಂಬಾ ಕಷ್ಟ ಬಂದಾಗ, ಪರಿಹಾರ ಆಗದೇ ಇದ್ದಾಗ, ಪರಿಹಾರ ಮಾಡಿದಾಗ, ಅಯ್ಯೋ ದೇವರೇ ಮಾಡಿದ್ರಿ ಪರಿಹಾರ, ಮರುಕ್ಷಣದಲ್ಲಿ ಮತ್ತೆ ಮರೆಯುತ್ತೇವೆ, ನಾನೇ ಅಂತ ಹಾರಾಡ್ತಾ ಇರ್ತೇವೆ. ಆತ್ಮನಿ ವೇದನಂ, ಅದು ಸ್ಪಷ್ಟವಾದ ಜ್ಞಾನ ಇಲ್ಲ. ಈ ಹಾಲು ನೀರು ಮಿಶ್ರಣ ಆದ ಹಾಗೆ, ಹಾಲಿಗೆ ನೀರು ಹಾಕಿದರೆ ಅಥವಾ ನೀರಿಗೆ ಹಾಲು ಹಾಕಿದರೆ ಎರಡು ಒಂದೇ ಫಲಶ್ರುತಿ. ಹಾಲು ನೀರು ನಮಗೆ ಗೊತ್ತು, ನೀರು ಇದರಲ್ಲಿ ಉಂಟು ಅಂತ ನೋಡಿದಾಗ ಗೊತ್ತು. ಆದರೆ ಯಾವುದು ನೀರು ಯಾವುದು ಹಾಲು ವಿವೇಕ ಮಾಡಲಿಕ್ಕಾಗುವುದಿಲ್ಲ. ಹಾಗೆ ಅಸ್ಪಷ್ಟವಾದ ಜ್ಞಾನ ಇರ್ತದೆ. ಆತ್ಮನಿ ವೇದನಂ, ನಮ್ಮಲ್ಲಿರ್ತಕ್ಕಂತಹ ಭಗವಂತನನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನನಗೆ ಬಿಂಬ, ನಾನು ಪ್ರತಿಬಿಂಬ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ಎಂಬಂತಹ ಜ್ಞಾನ ಅದು ನಮಗೆ ಬರಬೇಕು. ಆತ್ಮನಿ ಅಂದರೆ ಎಲ್ಲ ಶರೀರದಲ್ಲಿ, ಆತ್ಮನಿ ಅಂದರೆ ಮನಸ್ಸಿನಲ್ಲಿ, ಆತ್ಮನಿ ಆ ಜೀವನದಲ್ಲಿ ವೇದನ. ಭಗವಂತನನ್ನು ತಿಳ್ಕೊಳ್ಳುವಂತಹದ್ದು ದೇವರಿಲ್ಲದೆ ನರತೆ ತತ್ಕ್ರಿಯತೆ ಕಿಂಚನಾರೆ ಎಂತ. ಭಗವಂತನನ್ನು ಸ್ಥಾಪನೆ ಮಾಡುವಂತಹದ್ದು, ಭಗವಂತನನ್ನು ಚಿಂತನೆ ಮಾಡುವಂತಹದ್ದು, ಇದು ನಿಜವಾಗಿರತಕ್ಕಂತಹ ಭಕ್ತಿಯ ಪರಾಕಾಷ್ಠೆ. ಭಕ್ತಿ ಅಂದ್ರೆ ಈ ಗಣಪತಿ ಪೂಜೆ ಅಂತ ನಾವು ಮಾಡ್ತೇವೆ. ಗಣಪತಿ ಪೂಜೆ ಭಾರೀ ವೈಭವದಲ್ಲಿ ಮಾಡ್ತೇವೆ ನಾವು. ವೈಭವ ಎಲ್ಲಿ ವೈಭವ ಗೊತ್ತೋ? ಪೂಜೆಯಲ್ಲಿ ವೈಭವ ಅಲ್ಲ, ವಿಸರ್ಜನೆಯಲ್ಲಿ ವೈಭವ, ಭಾರೀ ವೈಭವ. ಅಂದ್ರೆ ಒಬ್ಬರನ್ನು ಕೊಂಡೋಗಿ ಹಾಕುವುದರಲ್ಲಿ ವೈಭವ ನಮಗೆ. ಅದನ್ನು ಮುಳುಗಿಸಿದ್ರೆ ಭಾರೀ ಆನಂದ. ಅದಕ್ಕೆ ನೋಡಬೇಕು ರಸ್ತೆಯಲ್ಲೆಲ್ಲ ಎಷ್ಟು ವಾಹನಗಳು, ಏನು ಖರ್ಚು ಮಾಡ್ತಾರೆ ಅದಕ್ಕೆ ಅಂತ. ಯಾಕೆಂದ್ರೆ ವಿಸರ್ಜನೆಯಲ್ಲಿ. ಹಾಗೆ ಆತ್ಮನಿ ವೇದನ ಅಲ್ಲ, ಆತ್ಮನನ್ನು ಹೊತ್ತು ಹಾಕುವುದರಲ್ಲಿ ನಮಗೆ ಭಾರಿ ತಾತ್ಪರ್ಯ. ಆತ್ಮನಿ ವೇದನಂ, ಆ ಕೂತ ಭಗವಂತ ಸ್ಥಿರವಾಗಿ ಕೂಡಬೇಕು ಅಷ್ಟೇ ಹೊರತು ಆತ್ಮನ ವಿಸರ್ಜನೆ ಅಲ್ಲ. ಪೂಜೆಯಲ್ಲಿ ವಿಸರ್ಜನೆ ಅಂತಿಲ್ಲ. ನಾವು ಕಲಶ ಪೂಜೆ ಮಾಡಿದರೆ ವಿಸರ್ಜನೆ ಮಾಡಲಿಕ್ಕಿದೆ, ಹೋಮದಲ್ಲಿ ಆರಾಧನೆ ಮಾಡಿದರೆ, ಆವಾಹನೆ ಮಾಡಿದರೆ, ಯಾಂತು ದೇವಗಣ ಸರ್ವೇ ಪೂಜಾ ಮಾಲಾಯ ಸತ್ಕೃತಾಂ ಇಷ್ಟಕಾಮ್ಯಾರ್ಥ ಸಿದ್ಧಾರ್ಥೆ ಪುನರಾಗಮನಾಯ ಚ ಅಂತ ನಾನು ಹೆಸರು ಕರೀತೇನೆ. ಆವಾಗ ಬಂದರೆ ಸಾಕು ಅಂದ್ರೆ ಅದರ್ಥ ಏನು ಗೊತ್ತೋ? ಅದರ ಮಧ್ಯದಲ್ಲಿ ಬರಬೇಡ ಅಂತ ಅರ್ಥ. ಆತ್ಮನಿ ವೇದನಂ ಅಂದ್ರೆ ಭಗವಂತ ಸ್ಥಿರವಾಗಿ ಪ್ರತಿಷ್ಠಿತನಾಗಿ ನಮ್ಮಲ್ಲಿ ಬಂದು ಕೂತ್ಕೊಳ್ಬೇಕು. ಇದು ಭಕ್ತಿ ಅಂದ್ರೆ ಹೀಗೆ. ಭಕ್ತಿಶ್ಚೇತ್ ನವಲಕ್ಷಣ, ಆ 9 ವಿಧವಾದ ಭಕ್ತಿಯಲ್ಲಿ ಕೊನೆಗೆ ಹೇಳಿದ್ದು ಇದು. ಆದ್ರಿಂದ ಇದು ಮುಖ್ಯ. ನಮ್ಮಲ್ಲಿ ದೇವರು ಬಂದು ಕೂತದ್ದು. ದೇವರು ಕೂತಿರ್ತಾರೆ, ದೇವರಿಲ್ಲದೆ ನಲಿಯಲಿಕ್ಕೆ ಸಾಧ್ಯನಾ? ದೇವರು ಇದ್ದಾರೆ. ಅದಕ್ಕೆ ಹೇಳಿದ್ರು ಆತ್ಮನಿ ಅಸ್ತಿತ್ವ ಅಲ್ಲ, ಆತ್ಮನಿ ವೇದನಂ. ನಮ್ಗೆ ಏನಾಗಿದೆ ಗೊತ್ತೋ? ಆತ್ಮನಲ್ಲಿ ವೇದನ ಅಂದ್ರೆ ಕನ್ನಡದಲ್ಲಿ ಒಳ್ಳೆ ಅರ್ಥ ಇದೆ. ಅದಕ್ಕೆ ಏನ್ರಿ ನಾನು ಉಪನ್ಯಾಸಕ್ಕೆ ಅಷ್ಟು ಹೊತ್ತು ಕೂತಿದ್ದೆ, ಭಾರೀ ವೇದನೆ ಆಯಿತು ಅಂತ. ವೇದನೆ ಆಯಿತು ಅಂದ್ರೆ ಸಂಕಟ ಆಯಿತು ಅಂತ ಅರ್ಥ. ಆತ್ಮನಿ ವೇದನಂ ಅಂದ್ರೆ ದೇವರನ್ನು ಕೂಡಿಸುವುದು ಅಂದ್ರೆ ಒಂದು ಸಂಕಟ. ಅದಲ್ಲ ವೇದನೆ ಅಂದ್ರೆ, ನಮ್ಮ ಕನ್ನಡದ ವೇದನೆ ಅಲ್ಲ ಅದು, ಅದು ಪೀಡನೆ ಅಲ್ಲ ಅದು. ವೇದನ ಅಂದ್ರೆ ಸರಿಯಾಗಿರ್ತಕ್ಕಂತಹ ಜ್ಞಾನ, ದೇವರಿದ್ದಾನೆ ಅಂತ ಅಸ್ಥಿ ಅನ್ನತಕ್ಕಂತಹ ಸರಿಯಾಗಿರ್ತಕ್ಕಂತಹ ವಿಶ್ಲೇಷಣೆ, ವಿವೇಚನೆ, ಜ್ಞಾನ, ವಿವೇಕ, ಅದು ನಿಜವಾದಂತಹ ಜ್ಞಾನ. ದೇವರ ಪ್ರತಿಷ್ಠೆ ಇಲ್ಲಿ ಆಗಬೇಕು. ಅದು ವಿಸರ್ಜನೆ ಮಾಡುವ ಪ್ರತಿಷ್ಠೆ ಅಲ್ಲ, ಸ್ಥಿರವಾಗಿ ಸ್ಥಾಪನೆ ಆಗುವಂತಹ ವಿಗ್ರಹ. ಹೇಗೆ ವಿಗ್ರಹದಲ್ಲಿ ದಿನದಿಂದ ದಿನಕ್ಕೆ ಸನ್ನಿಧಾನ ಅಭಿವೃದ್ಧಿ ಆಗಬೇಕು, ಈ ಆತ್ಮನಲ್ಲಿ ಹೃದಯ ಗೋಡೆಯಲ್ಲಿ ನೆಲೆಸಿರತಕ್ಕ ಆತ್ಮನಲ್ಲಿ ನೆಲೆಸಿರತಕ್ಕ ಭಗವಂತನಲ್ಲಿ ದಿನದಿಂದ ದಿನಕ್ಕೆ ಸನ್ನಿಧಾನ ಜಾಸ್ತಿ ಆಗಬೇಕು. ಅದರ ಅರ್ಥ ಅವನ ಎಚ್ಚರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗಬೇಕು. ದೇವರು ಬೆಳೆಯುವುದಲ್ಲ, ದೇವರ ಚಿಂತನೆ ನಮ್ಮಲ್ಲಿ ಬೆಳೆಯಬೇಕು. ಇದು ಆತ್ಮನಿವೇದನಂ. ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಹೇಳೋದಿದು. ದೇವರ ದ್ವಾರ ಪಾಲಕ ಅಲ್ವಾ ನೀನು? ದೇವರ ದ್ವಾರ ಪಾಲಕ ಅಂದ್ರೆ ಇದು, ಇದನ್ನು ಪಾಲನೆ ಮಾಡಬೇಕು. ದೇವರ ದ್ವಾರ ಇದು, ದೇವರ ಹತ್ರ ಹೋಗಬೇಕಾಗಿದ್ರೆ ಒಂಬತ್ತು ವಿಧವಾದ ಭಕ್ತಿ ಅದು ಅಭಿವ್ಯಕ್ತ ಆಗಬೇಕು. ಆವಾಗ ದೇವರ ಹತ್ರ ಹೋಗಲಿಕ್ಕೆ ಸಾಧ್ಯ. ಇದನ್ನು ಪರಿಶೀಲನೆ ಮಾಡಿ ಒಳಗೆ ಬಿಡಬೇಕು ಇಲ್ಲ ಹೊರಗೆ ಬಿಡಬೇಕು ಅಂತ. ಅದನ್ನು ಯಾರನ್ನು ಕಳಿಸಬೇಕು ಕಳಿಸಬಾರದು ಅನ್ನೋದಕ್ಕೆ ಮಾನದಂಡ ಇದು. ಭಕ್ತಿಶ್ಚೇತ್ ನವಲಕ್ಷಣ, ಇದು ಚೆನ್ನಾಗಿ ನಾವು ಮಾಡಬೇಕಾದ್ದು. ಎಷ್ಟೆಷ್ಟು ಚೆನ್ನಾಗಿ ನಾವು ಮಾಡ್ತೇವೆ ಅಷ್ಟು ಭಗವಂತ ಪ್ರೀತನಾಗ್ತಾನೆ ಅಂತ ಅಪ್ಪನ ಪರೀಕ್ಷೆಗೆ ಕೊಟ್ಟ ಉತ್ತರ. ಇದು ಹಿರಣ್ಯಕಶಿಪುವಿನ ಪರೀಕ್ಷೆ ಅಲ್ಲ, ಸಾತ್ವಿಕ ಜೀವರಾಶಿಗಳಿಗೆಲ್ಲ ಪರೀಕ್ಷೆ ಮಾಡಿದಾಗ ನಾವು ಕೊಡಬೇಕಾದ ಉತ್ತರ ಇದು. ಉತ್ತರ ಕೊಡಬೇಕಾದ ಉತ್ತರ ಅಂದ್ರೆ ಉತ್ತರ ಬಾಯಲ್ಲಿ ಹೇಳುವ ಉತ್ತರ ಅಲ್ಲ, ನಾವು ಅನುಷ್ಠಾನ ಪ್ರಾಕ್ಟಿಕಲ್, ಇದು ಥಿಯರಿಗೆ ಮಾರ್ಕ್ ಅಲ್ಲ, ಇದು ಪ್ರಾಕ್ಟಿಕಲ್ಗೆ ಮಾರ್ಕ್. ಅಂದ್ರೆ ಭಕ್ತಿಯ ಬಗ್ಗೆ ನೀವು ಎಷ್ಟು ಹೇಳಿದ್ದೀರಿ ಅಂತ ಅದಕ್ಕೆ ಮಾರ್ಕ್ ಹಾಕೋಲ್ಲ ದೇವರು. ದೇವ್ರಿಗೆ ನೀವು ಪ್ರಾಕ್ಟಿಕಲ್ ಆಗಿ ಎಷ್ಟು ಮಾಡಿದ್ದೀರಿ ಅದಕ್ಕೆ ದೇವರು ಮಾರ್ಕ್ ಅನ್ನ ಹಾಕುವಂತಹದ್ದು. ಆದ್ರಿಂದ ಹಿರಣ್ಯಕಶಿಪುವಿನ ಪರೀಕ್ಷೆಯಲ್ಲಿ ಪ್ರಹ್ಲಾದ ಪಾಸಾದ್ನೋ ಫೈಲಾದ್ನೋ ಬೇರೆ, ಆದರೆ ದೇವರ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಮಾರ್ಕ್ ಪ್ರಹ್ಲಾದನಿಗೆ ಸಿಕ್ಕಿತು. ಪ್ರಹ್ಲಾದ ಹೇಳಿದ, ನಾನು ದೇವರತ್ರ ನಾನು ಪ್ರಶಸ್ತಿಯನ್ನು ಪಡೆದದ್ದು ಇದರಿಂದ. ನೀವು ಈ ಮಾರ್ಗದಲ್ಲಿ ಸಾಗಿದ್ರೆ ದೇವರ ಹತ್ರ ಹೋಗಲಿಕ್ಕೆ ಸಾಧ್ಯ. ಇದು ಒಂಬತ್ತು ವಿಧವಾದ ಭಕ್ತಿ, ಯ ಲಕ್ಷಣ ಅಭಿವ್ಯಂಜಕವಾದ್ದು ನಮ್ಮಲ್ಲಿ ಇರಬೇಕು ಅಂತ ಪ್ರಹ್ಲಾದ ಹಿರಣ್ಯಕಶಿಪಿಗೆ ಹೇಳಿದ್ದನ್ನು ದಾಖಲೆ ಮಾಡಿದೆ ಭಾಗವತ. ಇದು ಎಷ್ಟು ಹಿಡಿಸಿತು ಹಿರಣ್ಯಕಶಿಪುವಿಗೆ, ಇದರಲ್ಲಿ ಎಷ್ಟು ಎಲರ್ಜಿ ಆಯಿತು, ಇದು ನಾವು ನೋಡಬೇಕಾದ್ದು. ಪಾಪ ಎಷ್ಟು ಕಷ್ಟ ನೋಡಿ, ಒಬ್ಬ ಬೇಕು ಅಂತ ಹೇಳುದು ಮನೆಯಲ್ಲಿ, ಒಬ್ಬ ಬೇಡ ಅಂತ ಹೇಳುದು, ಎಂತಹ ಸ್ಥಿತಿ ನೋಡಿ. ಹಿರಣ್ಯಕಶಿಪುವಿನ ಮನೆ ಅಂದ್ರೆ ಹಾಗೆ, ಒಬ್ಬ ಬೇಕು ಅಂತ ಹೇಳೋದು, ಒಬ್ಬ ಬೇಡ ಅಂತ ಹೇಳೋದು, ಒಬ್ಬ ಮಾರ್ಕ್ ಹಾಕು ಅಂತ ಹೇಳೋದು, ಒಬ್ಬ ಮಾರ್ಕ್ ಹಾಕುದು ಬೇಡ ಅಂತ ಹೇಳೋದು. ಅದಕ್ಕೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಒಬ್ಬ ಜಜ್ಮೆಂಟ್ ಕೊಡಬೇಕಾದ್ರೆ ಮೂರು ಸದಸ್ಯರು ಐದು ಸದಸ್ಯರು ಅಂತ ವಿಷಮ ಸಂಖ್ಯೆ ಅಂದ್ರೆ ಕೈ ಎತ್ತಿದಾಗ ಎಷ್ಟು ಮೆಜಾರಿಟಿ ಬರುತ್ತೆ ಅದನ್ನು ತೀರ್ಮಾನ ಮಾಡ್ಲಿಕ್ಕಾಗುತ್ತೆ. ಪಾಪ ಹಿರಣ್ಯಕಶಿಪುವಿನಲ್ಲಿ ಮೆಜಾರಿಟಿ ತೆಗೆಯಲಿಕ್ಕೆ ಆಗುದಿಲ್ಲ, ಒಬ್ಬ ಬೇಕು ಅಂತ ಹೇಳುವ ಒಬ್ಬ ಬೇಡ, ಇಬ್ಬರೇ ಇರುದು. ಎಷ್ಟು ಜಂಜಾಟ ಆಯಿತು ನೋಡಿ. ಕೊನೆಗೆ ಗೆದ್ದದ್ದು ಯಾರು,